ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವಾ ನಿರಸ್ತಗ್ರಹ ವಿಗ್ರಹಂ ವೃಂದಾವನ ಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂ ತಶಯ್ಯಾಯ ಪೂರ್ಣಜ್ಞಾನರಸಾನ್ನಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾರ್ಥಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನಶಿಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಹಯಮುಖಪದ ನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತ ಲೀಲಾಗೋಪಾಲ ಪಾಲಿತಾಂ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾಂ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವಾ ವಾರಿಜಾಸಕ್ತ ಮಾನಸಾಂ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ಧೀವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೇ. ಗೋಪಪ್ರಖರ ಸಂಕಾಶಂ ಗೋಪಾಲಾರ್ಚನ ತತ್ಪರಂ ಗೋದೇವ ವಂದ್ಯಪಾದಾಬ್ಜಂ ಗೋಪಾಲಾಖ್ಯಗುರುಂ ಭಜೇ. ಜಲಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತರ ವಿಖ್ಯಾತಂ ಜಗನ್ನಾಥ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಕಥಾಮೃತ ಸಾರ ಗುರುಗಳ ಕರುಣದಿಂದ ಬನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಇನ್ನ ಮುಂದೆ ಹೇಳುತ್ತಾರೆ. ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲಿ ಮನೆಯೊಳು ಕೆಲಸಗಳ ಮಾಡುತ್ತಳಿ ಮೈ ದೊಳೆವಾಗ ಮೆಲುವಾಗ ಕಲುಷ ದೂರನ ಸಕಲ ಠಾವಿಲಿ ತಿಳಿಯೇ ತತ್ತನ್ನಾಮರೂಪವ ಬಳಿಯಲಿಪ್ಪನು ಒಂದರಕ್ಷಣ ಬಿಟ್ಟಗಲನವರ. ಚೆನ್ನಾಗಿ ಹೇಳಿಕೊಡ್ತಾರೆ. ಮಲಗುವಾಗಲಿ ಹೆಚ್ಚು ಹೇಳಬೇಕಾಗಿಲ್ಲ, ಅರ್ಥ ಆಗ್ಬಿಡುತ್ತೆ. ಏಳುವಾಗಲಿ ಕುಳಿತು ಮಾತಾಡುತ್ತಲಿ ಮನೆಯೊಳು ಕೆಲಸಗಳ ಮಾಡುತ್ತಲಿ ಮೈದೊಳಿವಾಗ ಮೆಲುವಾಗ ಊಟ ಮಾಡೋ ಕಾಲಕ್ಕೆ ಕಲುಷ ದೂರನ ಸಕಲ ಠಾವಿಲಿ ತಿಳಿಯೇ ಎಲ್ಲ ಕಡೆ ದೇವರ ಸ್ಮರಣೆ ಮಾಡಿದರೆ ತತ್ತನ್ನಾಮ ರೂಪವ ಆ ರೂಪ ಆ ನಾಮದಿಂದ ಇದ್ದಾನೆ ಸ್ಮರಣೆ ಮಾಡಿದರೆ ಬಳಿಯಲಿಪ್ಪನು ಸ್ವಾಮಿ ಒಂದರ ಕ್ಷಣ ಬಿಟ್ಟಗಲ ನವರ ನಮ್ಮನ್ನ ಬಿಡಲ್ಲ. ಭಾಗವತ ಓದಿದವರಿಗೆ ಇದು ನೋಡಿದ ಕೂಡಲೇ ನೆನಪಾಗುತ್ತೆ. ಅದಕ್ಕೆ ಆಚಾರ್ಯ ಹೇಳಿದರು, ಕ್ರಿಯಾಸು ಯಹ ತ್ವಚ್ಚರಣಾರವಿಂದಯೋ ಆವಿಷ್ಟಚಿತ್ತ ನಭವಾಯ ಕಲ್ಪತೆ. ಇದನ್ನೇ ಭಾಗವತ ಏಕಾದಶ ಸ್ಕಂಧದಲ್ಲಿ ಜಯಂತಿಯ ಉಪಾಖ್ಯಾನದಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯೇತ್ತತ್. ಇದನ್ನೇ ದಾಸರಾಯರು ಇನ್ನೊಂದು ಮಾತಲ್ಲಿ ಹೇಳುತ್ತಾರೆ. ಸತತ ವಿಷಯ ಇಂದ್ರಿಯಗಳಲ್ಲಿ ಪ್ರವಿತತ ನೆನೆಸಿ ರಾಜಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯು ಮಹಾಪೂಜೆ ಸದುಪಾಯ. ಇದು ಮೇಲ್ನೋಟಕ್ಕೆ ಬಹಳ ಸುಲಭ, ಇದು ಮೇಲ್ನೋಟಕ್ಕೆ ಬಹಳ ಸುಲಭ. ತೀವ್ರವಾದ ಉಪಾಸನೆಯನ್ನ ಹೇಳುತ್ತಾ ಇದ್ದಾರೆ ಇಲ್ಲಿ. ಏನು ಹೇಳಿದರು ಅಂದ್ರೆ ಆಧ್ಯಾತ್ಮ ರಸರಂಜನೆಯಲ್ಲಿ ಏನು ನಮ್ಮ ಸುತ್ತು ಇರತಕ್ಕಂತಹ ಬಿಂಬಮೂರ್ತಿಯನ್ನ ನಮ್ಮ ಸುತ್ತು ಕೈ ಮುಖದಲ್ಲಿ ಮುಖ, ಕೈಯಲ್ಲಿ ಕೈಯಿ, ಕಾಲಲ್ಲಿ ಕಾಲು ಇಟ್ಟು ನಿಂತು ಈ ಶರೀರವನ್ನ ಹೊತ್ತು ಕರಕೊಂಡು ಹೋಗುವಂಥ ಭಗವಂತನ ಪೂಜಾ ಅಂತ ತಿಳಿದು ಮಾಡಿ ಅಂತ ಹೇಳ್ತಾರೆ. ಇದನ್ನೇ ಏಕಾದಶಿ ಸ್ಕಂದ ಭಾಗವತ ಜಯಂತಿ ಉಪಾಖ್ಯಾನದಲ್ಲಿ ಹೇಳುವಾಗ ಇದು ದೊಡ್ಡ ವ್ರತ ಅಂತ ಹೇಳ್ತಾರೆ. ಎಂಥ ವ್ರತ ಇದು ಅಂದರೆ ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲಿ ಮಲಗುವಾಗ ಏನಂತ ಚಿಂತನೆ ಮಾಡಬೇಕು, ತತ್ತನ್ನಾಮ ರೂಪವ ತಿಳಿಯೇ ಅಂದ್ರು. ಸುಮ್ಮನೆ ಬರೇ ರಾಮಾರಾಮ ಅಂತಂದಿಲ್ಲ, ತತ್ತನ್ನಾಮ ರೂಪವ ತಿಳಿಯೇ ಅಂದರೆ ಮಲಗುವಾಗಲಿ ಎಂದಾಗ ಇಷ್ಟು ಸ್ಮರಣೆ ಮಾಡಿ. ಏನು ನನ್ನ ಸಕಲೇಂದ್ರಿಯಗಳಲ್ಲಿ ಭಗವಂತ ಜೀವ ಇರ್ತಾನಲ್ವ, ಜೀವನ ಪ್ರಕಾಶವನ್ನ ಎಲ್ಲಾ ಇಂದ್ರಿಯಗಳಲ್ಲಿ ಹೋಗುವಂತೆ ಮಾಡುತ್ತಾನೆ. ಎಲ್ಲಾ ಇಂದ್ರಿಯಗಳಲ್ಲಿ ಜೀವನ ಪ್ರಕಾಶವನ್ನ ನಿರಂಶ ಜೀವರ ಚಿಚ್ಚರೀರವನು ವಿಭಾಗಗೈಸಿ ಭೋಗವಿಟ್ಟು ಸ್ವಪ್ನ ಜಾಗ್ರತೆ ಕಾಲದಲ್ಲಿ ಸ್ವಪ್ನ ಸುಷುಪ್ತಿ ಕಾಲದಲ್ಲಿ ಪುನಃ ಏಕತ್ರ ಐದಿಸುವ ಸಾಗರವ ನದಿ ಕೂಡುವಂತೆ ಅಂತ ಹೇಳ್ತಾರೆ. ಅರ್ಥ ಜೀವನ ಪ್ರಕಾಶವನ್ನ ಆ ಪ್ರಕಾಶದೊಳಗೆ ತನ್ನ ರೂಪವನ್ನ ವಾಸುದೇವ ನಾಮಕ ತನ್ನ ರೂಪವನ್ನ ಇಟ್ಟು ಭಗವಂತ ಜೀವನ ಪ್ರಕಾಶವನ್ನ ಹರಡಿಸ್ತಾನೆ, ಎಲ್ಲಾ ಇಂದ್ರಿಯಗಳಲ್ಲಿ ಬರುವಂತೆ ಮಾಡುತ್ತಾನೆ. ಆ ಜೀವನ ಪ್ರಕಾಶ ಎಲ್ಲಾ ಇಂದ್ರಿಯಗಳಲ್ಲಿ ಬಂದು ನಿಂತ ಮೇಲೆ ಆ ಜೀವನ ಪ್ರಕಾಶದಲ್ಲಿ ಅಂದರೆ ಇಂದ್ರಿಯಗಳಲ್ಲಿ ನಿಂತ ಜೀವನ ಪ್ರಕಾಶದಲ್ಲಿ ತನ್ನ ರೂಪಗಳನ್ನು ಇಡುತ್ತಾನೆ. ವಿಶ್ವನಾಮಕ ಭಗವಂತ 11 ರೂಪಗಳನ್ನು ಇಟ್ಟು 11 ದೇವತೆಗಳ ಮೂಲಕ 11 ಇಂದ್ರಿಯಗಳ ವ್ಯಾಪಾರವನ್ನು ಮಾಡಿಸ್ತಾ ಇರ್ತಾನೆ. ಆಯಾ ಎಚ್ಚರ ಕಾಲದಲ್ಲಿ ಏನು ವಿಶೇಷವಾಗಿ ಆಯಾ ಇಂದ್ರಿಯಗಳಿಂದ ಕಾರ್ಯ ಆಗುತ್ತೆ, ಆಯಾ ಕಾರ್ಯಗಳಲ್ಲಿ ಭಗವಂತನ ರೂಪಗಳೆಲ್ಲ ಪ್ರಕಟ ಆಗ್ತಾ ಬರುತ್ತೆ. ತತ್ತನ್ನಾಮ ರೂಪವ ತಿಳಿಯೇ ಅಂದ್ರು. ಅರ್ಥ ಕಣ್ಣಿಂದ ನೋಡಬೇಕಾದರೆ ಕಣ್ಣಲ್ಲಿ ಭಗವದ್ ರೂಪ, ಕಾಣುವ ಪದಾರ್ಥದಲ್ಲಿ ಭಗವದ್ ರೂಪ, ಕಿವಿಯಿಂದ ಕೇಳಬೇಕಾದರೆ ಕಿವಿಯಲ್ಲಿ ಭಗವದ್ ರೂಪ, ಕಿವಿಯಿಂದ ಕೇಳುವ ಶಬ್ದದಲ್ಲಿ ಭಗವದ್ ರೂಪ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂದರೆ ಇಂದ್ರಿಯದಲ್ಲಿ ಭಗವದ್ ರೂಪ, ಇಂದ್ರಿಯಗಳು ಗ್ರಹಣ ಮಾಡುವ ಪದಾರ್ಥಗಳಲ್ಲಿ ಭಗವದ್ ರೂಪ. ಇಷ್ಟನ್ನು ಸ್ಮರಿಸಿ ಆಯಾ ಇಂದ್ರಿಯಗಳಲ್ಲಿ ಆಯಾ ಪದಾರ್ಥಗಳಲ್ಲಿ ಇಂದ್ರಿಯಗಳು ಪದಾರ್ಥಗಳನ್ನು ಗ್ರಹಣ ಮಾಡುವಾಗ ಆಗುವ ಕ್ರಿಯೆಗಳಲ್ಲಿ ಭಗವಂತನ ರೂಪಗಳಿವೆ ಅಂತ ತಿಳಿದು ಅದನ್ನು ಎಚ್ಚರ ಕಾಲದಲ್ಲಿ ಸ್ಮರಣೆ ಮಾಡಬೇಕು. ಯಾವಾಗವಾಗ ಏಳುವಾಗಲಿ, ಏಳುವಾಗ ಯಾವ ಯಾವ ಇಂದ್ರಿಯಗಳ ವ್ಯಾಪಾರ ಆಗುತ್ತೆ ಅದು ಚೆನ್ನಾಗಿ ನೋಡ್ಕೋಬೇಕಂತೆ. ಸುಮ್ಮನೆ ಏಳುವಾಗ ಅಂದ್ರೆ ಹೇಳಿದ್ರೆ ಉಪಯೋಗವಿಲ್ಲ. ನಾವು ಏಳುವಾಗ ಯಾವ ಯಾವ ಇಂದ್ರಿಯಗಳ ಪ್ರಧಾನ ಚಟುವಟಿಕೆ ಆಗುತ್ತೆ ಅದು ನೋಡಬೇಕು. ಕುಳಿತು ಕೂತುಕೊಳ್ಳುವಾಗ ಯಾವ ಇಂದ್ರಿಯದ ಪ್ರಧಾನ ಕಾರ್ಯ ಆಗ್ತಾ ಇದೆ, ಮಿಕ್ಕದ್ದು ಯಾವುದಾಗ್ತಾ ಇದೆ. ಏಳುವಾಗ ಅಂದರೆ ಏಳುವಾಗ ಯಾವ ಯಾವ ಇಂದ್ರಿಯಗಳ ಕಾರ್ಯ ಆಗ್ತಾ ಇದೆ ಅಂತ ತಿಳಿದು ಆಯಾ ಇಂದ್ರಿಯಗಳಲ್ಲಿರುವ ಭಗವದ್ ರೂಪಗಳನ್ನ ಆದ ಮೇಲೆ ಆಯಾ ಇಂದ್ರಿಯಗಳು ಕೂಡುವಾಗ ಇಂದ್ರಿಯಗಳಿಂದ ಪ್ರಕಟವಾದ ಭಗವದ್ ರೂಪಗಳನ್ನ ಬಿಂಬನಿಗೆ ಐಕ್ಯ ಚಿಂತನೆ ಮಾಡುತ್ತಾ ಬರಬೇಕು. ಹಾಗೆ ಏಳುವಾಗಲಿ ಕುಳಿತು ಮಾತಾಡುತ್ತಲಿ ಮನೆಯಲು ಕೆಲಸಗಳ ಮಾಡುವಾಗ ಆಯಾ ಪದಾರ್ಥಗಳಲ್ಲಿ ಇಂದ್ರಿಯಗಳಲ್ಲಿ ಸ್ವಾಮಿ ನೀನಿದ್ಯಾ, ನೀ ಮಾಡಿಸ್ತಾ ಇದೆಯಾ ಅಂತ ಈ ತರ ಮಾಡುತ್ತಾ ಆಯಾ ಕೆಲಸಗಳಲ್ಲಿ ಪದಾರ್ಥಗಳಲ್ಲಿ ಇಂದ್ರಿಯಗಳಲ್ಲಿ ಪ್ರಕಟವಾದ ಭಗವದ್ ರೂಪಗಳನ್ನ ಬಿಂಬನಿಗೆ ಸದಾ ಸದಾ ಐಕ್ಯ ಚಿಂತನೆ ಮಾಡ್ತಾ ಬರೋದನ್ನ ಒಂದು ಮಾತಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಇದನ್ನ ಏಕಾದಶಿಯಲ್ಲಿ ಹೇಳುತ್ತಾರೆ, ಇದನ್ನೇ ಷೋಡಶೀಕಾರರು ಚೆನ್ನಾಗಿ ತಿಳಿಸಿಕೊಡ್ತಾರೆ ಆಧ್ಯಾತ್ಮರ ಸರಂಜನೆಯಲ್ಲಿ. ಈ ರೀತಿಯಲ್ಲಿ ಅದಕ್ಕೆ ಸುಮ್ಮನೆ ಹೇಳಿಲ್ಲ, ಕಲುಷ ದೂರನಾ ಅಂತ. ಆಯಾ ಭಗವದ್ ರೂಪಗಳನ್ನ ಏನು ಯಾವ ಗುಣವನ್ನು ಚಿಂತನೆ ಮಾಡಬೇಕು ಅಂದರೆ ಕಲುಷ ದೂರ ಅಂತ. ಯಾಕೆ ಕಲುಷ ದೂರ ಅಂದರೆ ನಮ್ಮ ಕರ್ಮಗಳೆಲ್ಲ ಕಲುಷ, ಇಂದ್ರಿಯಗಳು ಕಲುಷ, ಪದಾರ್ಥಗಳು ಕಲುಷ, ಭಗವಂತ ಕಲುಷ ದೂರ ಅಂತ ಚಿಂತನೆ ಮಾಡಿದರೆ ಆಯಾ ಇಂದ್ರಿಯಗಳಿಂದ ವ್ಯಾಪಾರ ಆದಾಗ ಏನೇನು ದೋಷಗಳು ಬರುತ್ತೆ ಕಿತ್ತಿ ಹಾಕ್ತಾನೆ ಸ್ವಾಮಿ. ಅದರಿಂದ ದೋಷ ಪರಿಹಾರಕನಾದ ಸ್ವಾಮಿಯನ್ನ ಕಲುಷ ದೂರ ಅಂತ ಚಿಂತನೆ ಮಾಡಬೇಕು. ಹಾಗೆ ಯಾವ ಯಾವ ಕೆಲಸ ಆಗುವಾಗ ಆಯಾ ಪದಾರ್ಥದ ಆಕಾರದಲ್ಲಿ ಇಂದ್ರಿಯದ ಆಕಾರದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು. ಹಾಗೆ ನಾಮರೂಪವ ಅಂತ ಹೇಳ್ತಾರೆ, ಗುಣಗಳ ಚಿಂತನೆ ಆಯಿತು, ನಾಮ ಎಲ್ಲಿದೆ ಅಂದ್ರೆ ಮನಸ್ಸಿನಿಂದ ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಏನೇನು ಆಲೋಚನೆಗಳು ಹುಟ್ಟುತ್ತೆ ಅಲ್ಲಿ ಅನಿರುದ್ಧ ರೂಪ ನಿಂತಿರುತ್ತೆ. ಹಾಗೆ ಹನ್ನೊಂದು ಇಂದ್ರಿಯಗಳ ವ್ಯಾಪಾರ ಆಗುವಾಗ ಹನ್ನೊಂದು ಭಗವದ್ ರೂಪಗಳು ನಿಂತು ಬರುತ್ತೆ, ಅವು ಪ್ರಕಟ ಆಗಿರುತ್ತೆ. ತತ್ತನ್ನಾಮ ರೂಪವ. ಅಷ್ಟೇ ಅಲ್ಲ, ಆಯಾ ಇಂದ್ರಿಯಗಳಲ್ಲಿರುವ ಭಗವಂತನಿಗೆ ರಹಸ್ಯವಾದ ಹೆಸರುಗಳಿವೆ. ತತ್ತನ್ನಾಮ ಅಂದಾಗ ಇಷ್ಟು ಕೂತಿದೆ. ಮನಸ್ಸಿನಲ್ಲಿರುವಂಥ ರೂಪ ಯಾವುದು? ಅನಿರುದ್ಧ ರೂಪ ಭಗವಂತನದು, ಆ ಕ್ರಿಯಾ ಮಾಡಿಸಿದ ರೂಪ. ಆ ಅನಿರುದ್ಧ ರೂಪಕ್ಕೆ, ಮನಸ್ಸಿನಲ್ಲಿರುವ ಅನಿರುದ್ಧ ರೂಪಕ್ಕೆ ಏನದು ಭಗವಂತನ ಹೆಸರು ಅಂದರೆ ಮನಸ್ಸೇ ಆಯತನ, ಅಂದರೆ ಆಲಯ. ರಮಾದೇವಿಯೇ ಪ್ರತಿಷ್ಠಾ ಪ್ರತಿಮಾ. ದೇವರಿಗೆ ಏನು ರಹಸ್ಯನಾಮ ಅಂದರೆ ಆನಂದ ಇತಿ ರಹಸ್ಯನಾಮ. ಆನಂದ ಅಂತ ಭಗವಂತನಿಗೆ ರಾಮ. ದೇವರನ್ನ ಯಾರು ಆನಂದ ಆನಂದ ಅಂತ ಚಿಂತನೆ ಮಾಡುತ್ತಾರೆ ಅವರು ಆನಂದ ಕೊಡ್ತಾನಾತ. ಇಷ್ಟು ಹನ್ನೊಂದು ಇಂದ್ರಿಯಗಳಲ್ಲಿರುವ ಭಗವಂತನ ರೂಪಗಳನ್ನ ಆತನ ರಹಸ್ಯನಾಮಗಳು. ತತ್ತನ್ನಾಮ ರೂಪವ ಅಂದ್ರೆ ರಹಸ್ಯನಾಮ. ಆ ರೂಪವನ್ನ ಚೆನ್ನಾಗಿ ತಿಳಿದು ನೆನೆಯೇ ಯಾವಾಗ ಆಯಾ ಕೆಲಸಗಳಾಗುವಾಗ ಅಂದರು. ಅವಾಗ ಏನಾಗುತ್ತೆ, ಎಲ್ಲಾ ಕೆಲಸಗಳು ಆಗ್ತಾ ಇದ್ರೂ ಕೂಡ ಮನಸ್ಸು ದೇವರಲ್ಲೇ ಇದ್ರೆ ಹೊರತು ಇದು ನಡೆಯಲ್ಲ. ಅಂದ್ರೆ ನಮಗೂ ಅಭ್ಯಾಸ ಇದೆ, ಇಲ್ಲ ಅಂತಿಲ್ಲ, ಯಾವಾಗೂ ಆಗಲ್ಲ. ಯಾರೋ ನಮ್ಮವರೇ ಬರಬೇಕಾಗಿದ್ದವರು ಬರಲಿಲ್ಲ, ಫ್ಲೈಟಲ್ಲಿ ಬರಬೇಕು, ಫ್ಲೈಟಲ್ಲಿ ಬರಬೇಕು, ಅನೌನ್ಸ್ಮೆಂಟ್ ಬಂತು ಏನು ಏರ್ ಇಂಡಿಯಾದಿಂದ, ಈ ಫ್ಲೈಟ್ ಬರ್ತಾ ಇದೆ, ಮೋಡಗಳೆಲ್ಲ ತುಂಬಿವೆ, ಆ ಫ್ಲೈಟ್ ಲ್ಯಾಂಡ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಆಕಾಶದಲ್ಲೇ ಸುತ್ತಾಗ್ತಾ ಇದೆ. ಇನ್ನೊಂದು, ಒಳಗೆ ಇಂಧನ ಕಡಿಮೆ ಆಗ್ತಾ ಇದೆ, ಎಲ್ಲ ಫೆಸಿಲಿಟಿ ಬರುತ್ತಲ್ಲ ಅದರಲ್ಲಿ ಸುತ್ತಾಕ್ಲಿಕ್ಕೆ ಇಂಧನ ಇಲ್ಲ, ಕಡಿಮೆ ಆಗ್ತಾ ಇದೆ, ಅದು ಕಳಗಿಡಿಲಿಕ್ಕೆ ಮೋಡಗಳು ಬಿಡ್ತಾ ಇಲ್ಲ, ಅದರ ಹತ್ರ ಹೋಗಿ ಇಂಧನ ತುಂಬಿಸಲಿಕ್ಕೆ ಮಿಕ್ಕ ಫ್ಲೈಟ್ಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅದೇನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ರು. ಅಲ್ಲಿ ಗೊತ್ತು, ಆ ಫ್ಲೈಟ್ ನಮ್ಮವರಿಗೆ ಕೂತಿದ್ದಾರೆ ಅಂತ ಹೇಗಿರುತ್ತೆ ಅಲ್ವಾ. ಹಾಗಂತ ಮನೆಯಲ್ಲಿ ಎಲ್ಲ ಕೆಲಸ ಬಿಟ್ಟು ಮೂಲೆ ಕೊಡ್ಲಿಕ್ಕಾಗತ್ತಾ ನಿಮಗೆ? ಇಲ್ಲ, ದೇವ್ರ ಪೂಜೆ ಮಾಡ್ತೀರಿ, ಗೌರಿ ಪೂಜೆ ಮಾಡ್ತೀರಿ, ಊಟ ಮಾಡ್ತೀರಿ, ಎಲ್ಲ ಮಾಡ್ತಾ ಇರ್ತೀರಿ, ಮನಸ್ಸಲ್ಲಿರತ್ತೆ ಹೇಳಿ. ಏನು ಮಾಡುತ್ತಾ ಇದ್ರು ಮನಸ್ಸಲ್ಲೇ ಕೂತಿರುತ್ತೆ. ಏನು ಫೋನ್ ಬಂದು ಠಕ್ ಅಂತ ಹಾಕ್ತಾ ಇರ್ತೀರಿ. ಅಡುಗೆ ಮಾಡ್ತಾ ಇದ್ರೆ ಅಲ್ಲೇ ಮನಸ್ಸು, ಅಲ್ಲೇ ಮನಸ್ಸು, ಅಲ್ಲೇ ಮನಸ್ಸು, ಅಭ್ಯಾಸ ಇದೆ ಅಲ್ವಾ. ಎಲ್ಲಾ ಕೆಲಸ ಮಾಡುತ್ತಾ ಇದ್ರೂ ಕೂಡ ಮನಸ್ಸು ಒಂದೇ ಕಡೆ ಓಡತಾ ಇರೋದು ಅಭ್ಯಾಸ ಇದೆ ಅವ. ನೀವು ಅಂತೀರ, ಇಲ್ಲ ಸ್ವಾಮಿ ನಮ್ಮವ್ರ ಫ್ಲೈಟ್ನ ಬರೋರು ಯಾರು ಇಲ್ಲ, ಅದಕ್ಕೆ ನಮ್ಮಂತ ಅನುಭವ ಇಲ್ಲ ಅಂತೀರಾ. ಸರಿ, ಬೇಡ ಹೇಳಬಾರದು, ಆದ್ರೆ ಹೇಳಿದ್ ಚೆನ್ನಾಗಿರುತ್ತೆ, ಚಿಕ್ಕದು ಅಷ್ಟು ದೊಡ್ಡದೆಲ್ಲ ನಮಗೆ ಅಭ್ಯಾಸ ಇಲ್ಲ ಅಂತೀರಾ. ಯಾವುದು ಹೇಳೋಣ, ಈ ಸೀರಿಯಲ್ಸ್ ಬರ್ತಾ ಇರುತ್ತೆ, ಹಿಂದಿ ಕನ್ನಡ ಸೀರಿಯಲ್ಸ್ ಎಲ್ಲ ಬರ್ತಾ ಇರುತ್ತೆ. ಈ ಸೀರಿಯಲ್ ಎಲ್ಲ ಬಂದ್ರೆ ಅದು ಎಲ್ಲಾ ಸೀರಿಯಲ್ ಯಾವಾಗೂ ನೋಡ್ದಂಗಿದ್ದವನಿಗೆ ಒಂದು ಹಾಕ್ತಾರೆ, ಮೆಗಾ ಎಪಿಸೋಡ್ ಅಂತ ಹಾಕ್ತಾರೆ. ಹೌದಾ? ಅದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದರಲ್ಲಿ, ಟಿವಿಯಲ್ಲಿ ನಾಳಿಂದ ನಾಳೆ ಮೆಗಾ ಎಪಿಸೋಡ್ ಅಂತ ಹಾಕ್ಬಿಡ್ತಾರೆ, ನಾಳೆ ಮೆಗಾ ಎಪಿಸೋಡ್ ಅಂತ ಹಾಕ್ತಾರೆ, ನೋಡೋಣ ಅಂತ ಇವರಿಗೆ ಸಂಕಲ್ಪ. ಏನು ಎರಡು ಬೆರಳ ಮೇಲೆ ನಿಂತಿರ್ತಾರೆ ಎಲ್ಲ ಕೂಡ, ಅದು ನೋಡಬೇಕು ಅದು ನೋಡಬೇಕು ನೋಡಬೇಕು ಅಂತೇಳಿ. ಆವಾಗ 15 ಜನ ಮನೆಗೆ ಬರ್ತಾರೆ ಎಲ್ಲರೂ ಕೂಡ, ಅವಾಗೆ ಬಳಗ ಬರ್ತಾರೆ, ಅವಾಗೆ ಫೋನ್ಗಳು ಬರ್ತಾ ಇರುತ್ತೆ, ಎಲ್ಲ ಫೋನ್ ಬರುತ್ತೆ, ಫೋನ್ ಬಂದಾಗ ಅಟೆಂಡ್ ಮಾಡಿದಾಗ ಇರ್ಲಿಕ್ಕಿಲ್ಲ, ಅವಾಗೆ ಮಾಡ್ತಾರೆ ಅವರು. ಅವರು ಪಾಪ ಗೊತ್ತಾಗ್ತಾವಾಗೆ ಮಾಡ್ತಾರೆ. ಇವರು ಟಿವಿ ನೋಡ್ಲಿಕ್ಕಿಲ್ಲ, ಫೋನ್ ಮಾತಾಡ್ಲಿಕ್ಕಿಲ್ಲ, ಬೈಕೊಂತ ಯಾಕಾದ್ರೂ ಬರುತ್ತೋ ಅಂತೇಳಿ ಆ ಫೋನ್ ಅಟೆಂಡ್ ಮಾಡ್ತಾ ಇರ್ತಾರೆ. ಒಟ್ಟಾರೆ ಏನು ಕೆಲಸ ಮಾಡ್ತಾ ಇದ್ರು ಟಿವಿ ಮೇಲೆ ದೃಷ್ಟಿ, ಚಿಕ್ಕ ದೃಷ್ಟಿ ಅಂತ ಹೇಳಿದೆ ಅಲ್ವಾ. ಅಂದ್ರೆ ಮನಸ್ಸು ಅಂದ್ರೆ ಎಲ್ಲಿ ಯಾಕೆ ಇಷ್ಟು ಹೇಳಿದೆ ಅಂದ್ರೆ ವಿಷಯಾಂತರ ಹೋಗಿಲ್ಲ, ದೇವರಲ್ಲೇ ಮನಸ್ಸಿಟ್ಟು ಎಲ್ಲಾ ಕೆಲಸ ಹೇಗ್ರಿ ಮಾಡ್ತೀರಿ ಅಂತ ಕೇಳ್ತೀರಾ, ನಿಮ್ಮ ಜೀವನದಲ್ಲಿ ಅಭ್ಯಾಸ ಇದೆ ಅಲ್ವಾ. ಆದ್ದರಿಂದ ದೇವರ ಹಾಗಾದರೆ ಇಲ್ಲಿ ಒಂದೇ ಒಂದು ಬೇಕಾಗಿದ್ದು ಏನದು, ಟಿವಿ ಸೀರಿಯಲ್ ಮೇಲೆ ಆಸಕ್ತಿ ಇದೆ, ಅದಕ್ಕೆ ಏನು ಕೆಲಸ ಮಾಡತಾ ಇದ್ರು ಮನಸ್ಸಲ್ಲಿ ಹೋಗಿದೆ. ಫ್ಲೈಟಲ್ಲಿ ಬರೋರು ನಮ್ಮವರಾದ್ದರಿಂದ ಅವರ ಮೇಲೆ ಅಭಿಮಾನ ಇರೋದರಿಂದ ಮನಸ್ಸಲ್ಲೇ ಕೂತಿದೆ ಏನು ಕೆಲಸ ಮಾಡತಾ ಇದ್ರು. ದೇವರ ಮೇಲೆ ಅಭಿಮಾನ ಇಲ್ಲ ಆದ್ದರಿಂದ ಏನು ಮಾಡಿದ್ರು ಬರಲ್ಲ. ಹೇಳಿದ್ಕೊಳ್ಳಿ ಹೇಳಿ ಸಾಧ್ಯ ಇಲ್ಲ, ಅದೆಲ್ಲ ಒಳಗೆ ಕೂತಾರಲ್ಲ ಮಧ್ವರಾಯರು, ಅವರಿಗೆಲ್ಲ ಅದು ನಮಗಲ್ಲ. ಯಾಕೆ ಆಸಕ್ತಿ ಬರಲಿಲ್ಲ, ಪ್ರಯತ್ನ ಮಾಡಬೇಕೆಂಬ ಪ್ರಶ್ನೆಯೇ ಬರಲಿಲ್ಲ. ಬಂದ ಕೂಡಲೇ ದೂರ ಡಿಸ್ಕಾರ್ಡ್. ಏ ನಮ್ದಲ್ರಿ ಇವೆಲ್ಲ, ಅವರು ಸ್ವಾಮಿಗಳು ಇರ್ತಾರಲ್ಲ ಬೇರೆ ಕೆಲಸ ಇರಲ್ಲ, ಅವ್ರು ಮಾಡ್ತಾರೆ, ನಾವು ಬಿಸಿ, ನೀವೇ ಮಾಡಿ ಅಂತ ಹೇಳ್ತಾರೆ. ಯಾರಿಗೋಸ್ಕರ ಮಾಡ್ತೀರಾ? ಉದ್ಧಾರ ಆಗ್ಬೇಕಾದ್ರೆ ಸತತ ದೇವರಲ್ಲಿ ಮನಸ್ಸು ಇಡ್ಲೇಬೇಕು. ಋಷಿ ಮುನಿಗಳಂತೆ ಏಕತ್ರ ಕೂತು ದೇವರಲ್ಲಿ ಮನಸ್ಸು ಇಡ್ಲಿಕ್ಕೆ ನಿಮಗಾಗಲ್ಲ. ಅಂತಹ ಕಾಲಕ್ಕೆ ಏನು ಮಾಡಬೇಕು? ಇದೇ ದಾರಿ. ಅದಕ್ಕೆ ದಾಸರು ಹೇಳ್ತಾರೆ, ಸತತ ವಿಷಯ ಇಂದ್ರಿಯಗಳಲ್ಲಿ, ಪದಾರ್ಥದಲ್ಲಿ ಇಂದ್ರಿಯಗಳಲ್ಲಿ ಪ್ರವಿತತ ನೆನೆಸಿ ರಾಜಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯು ಮಹಾಪೂಜೆ ಸದುಪಾಯ. ಏನು ಅದ್ಭುತವಾದಂತಹ, ಇದನ್ನ ಭಾಗವತ ಸ್ಕಂದದ ಏಕಾಸ್ಕಂದರು ಹೇಳ್ತಾರೆ. ಇವಂ ವ್ರತಶ್ಚ, ಇದು ದೊಡ್ಡ ವ್ರತ ಅಂತೆ. ನಾವು ನಾನಾ ವ್ರತಗಳೆಲ್ಲ ಮಾಡ್ತೀವಿ, ಈ ವ್ರತ ಮಾಡಲ್ಲ ನೋಡಿ. ಯಾಕೆ? ಮಿಕ್ಕ ವ್ರತಗಳು ಮಾಡುವಾಗ ಮನಸ್ಸು ದೇವರಲ್ಲೇ ಇಡಬೇಕು ಅಂತ ನಮ್ಗೆ ಯಾರು ಹೇಳಿಲ್ಲ. ವಿಷ್ಣು ಪಂಚಕ ಮಾಡಿ ಮಾಡಬಹುದು, ಉಪವಾಸ ಮಾಡಿ ಅಂತ ಹೇಳಿದ್ರು. ಉಪವಾಸ ಮಾಡಿ ಮಲಗಿರ್ತೀವಿ, ನಾವು ಮಾತಾಡ್ತಾ ಇರ್ತೀವಿ. ಆದರೆ ಯಾರಾದ್ರೂ ಸರಿ ವಿಷ್ಣು ಪಂಚಕ ಮಾಡಿದರೆ ಬೆಳಿಗ್ಗಿಂದ ರಾತ್ರಿವರೆಗೂ ದೇವರನ್ನೇ ನೆನೀತಾ ಇರಬೇಕು. ಕಂಪಲ್ಸರಿ ನೀವು ಮನಸ್ಸು ದೇವರಲ್ಲೇ ಇಟ್ಟಿರಬೇಕು, ಇಲ್ಲಾಂದ್ರೆ ವಿಷ್ಣು ಪಂಚಕ ಹಾಳಾಗುತ್ತೆ ಅಂತ ಯಾರಾದ್ರೂ ಹೇಳ್ತಾರಾ? ನಿನ್ನಿಷ್ಟ, ದೇವರು ನೆನೆದ್ರೆ ನಿನ್ನ ಉಪವಾಸ ಇರೋದು ಇಂಪಾರ್ಟೆಂಟ್. ಪಯೋವ್ರತ ಲೋಟ ಹಾಲು ಕೊಡೋದು ಇಂಪಾರ್ಟೆಂಟ್, ಅದು ದೇವರನ್ನ ನೆನೆಯಲೇಬೇಕು ಅಂತ ಆ ಕಂಪಲ್ಷನ್ ಇಲ್ಲ. ಅಲ್ಲಿ ಮಲಗ್ಬೋದು, ಏನ್ ಬೇಕಾದ್ರೂ ಮಾಡಬಹುದು, ಅಂದ್ರೆ ತಿರುಗಾಡಬಹುದು, ಟಿವಿ ನೋಡಬಹುದು, ಏನ್ ಮಾಡಬಹುದು, ಹಾಲು ಕುಡಿದು ಇರೋದು ಇಂಪಾರ್ಟೆಂಟ್ ಅಲ್ವಾ. ಅದಕ್ಕೆ ಹೇಳ್ತಾರೆ, ದೇವರ ಹತ್ರ ಈ ವ್ರತಗಳೆಲ್ಲ ನಾವು ಮಾಡಿ ತಗೊಂಡೋಗಿ ಮುಂದಿಟ್ರೆ ನಂಗೆ ಯಾಕೋ ಇವೆಲ್ಲ. ವ್ರತ ಯಾಕೆ ಮಾಡಿದೀಯಾ? ನಿನಗೊಂದು ಗಂಟು ಪುಣ್ಯ ಮಾಡ್ಲಿಕ್ಕೆ ಮಾಡಿದ್ಯಾ? ತಗೊಂಡೋಗು. ನನ್ನ ಪ್ರೀತಿಗಾಗಿ ಮಾಡ್ತೀಯ ವ್ರತ? ನನಗೆ ಪ್ರೀತಿ ಆಗೋದು ಏನೂ ಇಲ್ಲ. ವಿಷ್ಣು ಪಂಚಕ ಅಂತ ಕೂತಿದ್ದೀಯಾ, ಸ್ವಲ್ಪ ಹೊತ್ತು ಮಲಗ್ತೀಯ, ಸ್ವಲ್ಪ ಹೊತ್ತು ಹೇಳ್ತೀಯ, ಅವ್ರು ಸರಿ ಮಾತಾಡ್ತೀಯ, ಬಂದವ್ರ ಹತ್ರ ಎಲ್ಲ ಸಿಂಪತಿ ಸೀಕಿಂಗ್, ಏನು ಮುಖವೆಲ್ಲ ಬಾಡಿಸಿ ಹೀಗಿಟ್ರೆ ಪಾಪ ವಿಷ್ಣು ಪಂಚಕ ಮಾಡ್ತಿದ್ದಾರೆ ಅಂತ ಎಲ್ಲರೂ ಆ ಏನು ಸಹಾನುಭೂತಿ ವಚನಗಳು ಹೇಳಿದ ಕಾಲಕ್ಕೆ ಮುಖಚೂರಾಗಲಾಗತ್ತೆ. ನಾನೇನು ಮಾಡ್ತಾ ಇದ್ದೆ? ಇದಕ್ಕೋಸ್ಕರ ಮಾಡಿದೀಯಾ? ಯಾವುದಕ್ಕೆ ಮಾಡಿದೀಯಾ ವಿಷ್ಣು ಪಂಚಕ? ನನ್ನ ಪ್ರೀತಿಗಾಗಿ ಮಾಡಿದೀಯಾ? ನನ್ನ ಪ್ರೀತಿಗಾಗಿ ನೀನು ವ್ರತ ಮಾಡೋದಾದ್ರೆ ಒಂದು ಕೊಡು ನನಗೆ, ಅದು ಕೊಟ್ರೆ ಸಾಕು. ಏನು? ಮನವನಿತ್ತರೆ ತನ್ನ ನೀವನು, ಅದೊಂದು ಕೊಡಲ್ಲ ನಾವು. ಇಡೀ ಏಕಾಸಿ ವ್ರತ ಮಾಡ್ತೀವಿ, ಆದರೆ ಯಾರಾದ್ರೂ ನಮಗೆ ಮಧುರಾರು ಬಂದ್ಬಿಟ್ಟು ನೋಡು ಏಕಾಸಿ ಮಾಡ್ತೀಯ, ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಪ್ರತಿಯೊಂದು ಕ್ಷಣ ದೇವರನ್ನ ನೆನೆಯಲೇಬೇಕು ನೀನು, ಇದು ಕಂಪಲ್ಸರಿ ಮಾಡು ಅಂದ್ರೆ ಭಯಪ್ಪ ಮನಸ್ಸು ದೇವರು ಇಡಬೇಕಾ? ಏನು ಟಿವಿಯಲ್ಲೇ ತುರ್ಮಾಲಗಿ ಏನೋ ಮಾಡಬಹುದು ಏಕಾದಶಿ? 24 ಗಂಟೆ ದೇವರನ್ನ ನೆನೆಯಬೇಕಾಗ ಎಷ್ಟು ಸ್ಟ್ರೈನ್ ಆಗುತ್ತೆ, ಮೆಂಟಲ್ ಸ್ಟ್ರೈನ್ ಆಗ್ಬಿಡುತ್ತದು, ನೆನಪಿಟ್ಕೋಬೇಕು. ಮತ್ತು ವ್ರತ, ವ್ರತ ಅಂದ್ರೆ ಚೂರು ಬಿಟ್ಟು ಹೋಗುತ್ತೆ ಮನಸ್ಸು, ಸೆಳ್ಕೊಂಡ್ ಬರಬೇಕು, ಅಯ್ಯೋ 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 ಅಂತ ದೇವರಲ್ಲೇ ಇಡ್ತಾ ಬರಬೇಕು. ಎಲ್ಲಿ ಬಂದಿದ್ ರಾಮಾಯಣ? ಮಾಮೂಲು ನಮ್ಮ ವ್ರತಗಳು ಬೆಸ್ಟ್ಪ, ಏನ್ ಬೇಕಾದ್ರೂ ಮಾಡ. ಮನಸ್ಸು ದೇವರಲ್ಲಿಡುವುದು ಬಹಳ ಕಷ್ಟ, ಅದನ್ನ ಮಾಡಬೇಕಂತೆ. ಇದು ಮಾಡಿದ್ರೆ ಏನಾಗುತ್ತೆ? ಇದನ್ನ ವ್ರತ ಅಂತ ಕರೀತಾರೆ. ಏವಂ ವ್ರತಶ್ಚ ಪ್ರಿಯನಾಮ ಕೀರ್ತ್ಯ. ಈ ವ್ರತ ಮಾಡುವ ಕಾಲಕ್ಕೆ ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲಿ ಮಾಡುವ ಕಾಲಕ್ಕೆ ಪ್ರಿಯನಾಮ ಕೀರ್ತ್ಯ. ಏಳೋ ಕಾಲಕ್ಕೆ ಸ್ವಾಮಿ ನನ್ನ ಸುತ್ತು ನೀನೇ ಇದ್ದು ಎಬ್ಬಿಸ್ತಾ ಇದೆಯೋ, ಇಲ್ಲ ನಾನೇ ಎಬ್ಬಿಸ್ತೇನಪ್ಪ, ಈ ಶರೀರದಲ್ಲಿ ಒಂದು ಚೂರು ಭಾಗ ಇಲ್ಲ ನಾನು, ನನಗಾಗಲ್ಲೋ, ನೀನೇ ಮಾಡಿಸ್ತಾ ಇದೀಯ. ಪ್ರಿಯ ನಮ್ಮ ಸುತ್ತು ಇದ್ದು ನಮಗಾಗಿ ಈ ಶರೀರ ಹೊತ್ತು 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 ತಿರುಗುವಂತ ಸ್ವಾಮಿಯ ನೆನಪು ಪ್ರತಿಯೊಂದು ಕೆಲಸದಲ್ಲಿ ನೀ ಮಾಡಿಸ್ತಾ ಇದೀಯ, ನೀ ಮಾಡಿಸ್ತಾ ಇದೀಯಾ ಅಂತ ಪ್ರಿಯ ನಾಮ ಕೀರ್ತ್ಯ. ಅವಾಗ ಏನಾಗುತ್ತೆ, ಜತಾನುರಾಗ, ಈ ವ್ರತವನ್ನ ಮಾಡಿದರೆ ದೇವರಲ್ಲಿ ನಮಗಿಷ್ಟರವರೆಗೂ ಜನ್ಮದಲ್ಲಿ ಬಾರದೇ ಇರುವಂತಹ ಅನುರಾಗ ದೇವರಲ್ಲಿ ಹುಟ್ಟಿ ಬರ್ತಾ ಬರುತ್ತಂತೆ. ಅದರಿಂದ ಏನಾಗುತ್ತೆ, ನಗುವರು, ರೋದಿಸುವರು, ನಾಟ್ಯವಾಡುವರು, ಆ ಸ್ಥಿತಿ ಬರುತ್ತೆ. ದೃತಚಿತ್ತ ಉಚ್ಚೈ ಹಸತ್ಗತೋ ರೋದಿತಿ ರೌತಿ ಗಾಯತಿ ಉನ್ಮಾದವ ನೃತ್ಯತಿ ಲೋಕದಾಹ್ಯ. ಈ ವ್ರತ ಮಾಡಿದರೆ, ಇದು ಹೇಳ್ತಾ ಇದ್ದಾರೆ ಕನ್ನಡದಲ್ಲಿ ಹೇಳಿದ ಈ ವ್ರತದ ಅನುವಾದವಿದು. ಏನದು, ಏಳುವಾಗಲಿ ಮಳಗುವಾಗಲಿ ಕುಳಿತು ಮಾತಾಡುತ್ತಲಿ ಮನೆಯೊಳು ಕೆಲಸಗಳ ಮಾಡುತ್ತಲಿ ಮೈದೊಳೆವಾಗ ಮೆಲುವಾಗ. ಇಂಥವ್ರು ಯಾರಾದರೂ ಭಾಗವತದಲ್ಲಿ ಮಾಡಿದವರಿದ್ದಾರಾ, ಎಲ್ಲರಂಥವ್ರೆ ಅಂದರು, ಭಾಗವತದಲ್ಲಿ ಬಂದ ಪ್ರತಿಯೊಬ್ಬರು ಅಂಥವ್ರೆ. ಅಲ್ಲ, ಹಾಗೆ ಮಾಡಿದ್ದಾರೆ ಅಂತ ಸ್ಪಷ್ಟ ವಾಕ್ಯ ಯಾರದಾದ ಇದೆಯಾ, ಬೇಕಾದಷ್ಟಿದೆ ಅಂದರು. ಇನ್ನ ಹೇಳಬೇಕಾದ್ರೆ ಪ್ರಹ್ಲಾದರಾದರದ್ದು ಹೇಳ್ತಾರೆ, ಶಯಾನ ಮಲಗುವಾಗಲಿ ಶಯಾನ ಪರ್ಯಟನ್ ಏಳುತ್ತಾ ತಿರುಗತ ಅಶ್ನನ್ ಪ್ರಪಿಬನ್ ಬ್ರುವನ್ ಕುಡಿಯುತ್ತಾ ಮಾತಾಡತ ಪ್ರಪಿಬನ್ ಬ್ರುವನ್ ನಾನು ಸಂದದ ಏತಾನಿ ಗೋವಿಂದ ಪರಿರಂಭಿತ. ಆ ಎಲ್ಲಾ ಕೆಲಸಗಳು ಮಾಡುವಾಗ ಅವರ ಮನಸ್ಸು ದೇವರಲ್ಲೇ ಇದಂತೆ. ಆ ಕೆಲಸಗಳೇನೋ ಆಗ್ತಾ ಇವೆ, ಮನಸ್ಸು ಮಾತ್ರ ದೇವರಲ್ಲೇ ಇದೆ. ಅದು ಹೇಗಿಟ್ರಿ ಅಂದ್ರೆ, ಕೆಲಸ ಮಾಡುವ ಕಾಲಕ್ಕೆ ಎಲ್ಲೋ ಇದ್ದ ದೇವರನ್ನ ನೆನೆಸಿದ್ರ ಅಂದ್ರೆ, ಇಲ್ಲ, ಅಲ್ಲಲ್ಲೇ ಇರುವ ದೇವರನ್ನ ನೆನೆಯುತ್ತಾ ನೆನೆಯುತ್ತಾ ಹೋಗಿಬಿಟ್ರವರು. ನಮಗದೇ ಹೇಳಿಕೊಡ್ತಾ ಇದ್ದಾರೆ, ಕಲುಷ ದೂರನ ಸಕಲ ಠಾವಿಲಿ ತಿಳಿಯೇ ತತ್ತನ್ನಾಮ ರೂಪವ ಬಳಿಯಲಿಪ್ಪನು ಬಂದ ರಕ್ಷಣ ಬಿಟ್ಟಗಲನವರ. ಹಾಗಾದರೆ ಆ ಸ್ವಾಮಿಯನ್ನ ನಾವು ಶುರು ಮಾಡಿದ ಕೂಡಲೇ ಇದೇನು ಇದಕ್ಕೆ ತಂದೆ ಉದುರಿ ಬೀಳಲ್ಲ ಈ ಸ್ಥಿತಿ, ನಾನಾ ಕಲುಷ ಮನಸ್ಸಲ್ಲಿ ತುಂಬಿದೆ, ಇದು ಶುರು ಮಾಡಿದ ಕೂಡಲೇ, ಮಾಮೂಲಾಗಿದ್ರೆ ಪರವಾಗಿಲ್ಲ, ಇದು ಶುರು ಮಾಡಿದ ಕೂಡಲೇ ಇನ್ನಷ್ಟು ಹೆಚ್ಚು ಹೊರಗೋಗ್ತಾ ಇರುತ್ತೆ. ಆ ದೋಷ ಹೋಗಬೇಕಾದರೆ ಸಕಲ ಠಾವಿಲಿ ಭಗವಂತನನ್ನ ಆಯಾ ಭಗವದ್ ರೂಪವನ್ನ ಕಲುಷ ದೂರ ಕಲುಷ ದೂರ ಅಂತ ಚಿಂತನೆ ಮಾಡುತ್ತಾ ಬಂದರೆ ನಮ್ಮ ಕಲುಷಗಳೆಲ್ಲ ಹೊರಟು 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 ಹೋಗ್ತಾ ಬರುತ್ತೆ. ಇಂಥ ಅದ್ಭುತವಾದ ಉಪಾಸನಾ ಕ್ರಮವನ್ನೇ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಒಂದು ನಿಮಿಷ ಬಂದೆ, ಪ್ರಹ್ಲಾದರಾದ ದೇವತೆಗಳು ಆಗುತ್ತೆ ನಮ್ಗಾಗತ್ತಾ ಅಂತ ಕೇಳ್ತಾರೆ. ಇಷ್ಟು ನೋಡಿ, ಉತ್ತರ ಚೆನ್ನಾಗಿ, ಪ್ರಶ್ನೆ ಚೆನ್ನಾಗಿದೆ, ಉತ್ತರವೂ ಚೆನ್ನಾಗಿರುತ್ತೆ. ಏನದು, ರಾಮಚಂದ್ರ ಬಂದ, ರಾಮಚಂದ್ರ ಬಂದ ಮನುಷ್ಯರ ಮಧ್ಯೆ ಬಂದ, ಮನುಷ್ಯನಂತೆ ಇದ್ದು ಹೋದ, ಹೀಗಿರಬೇಕು ಅಂತ ತೋರಿಸಿದ. ಹೌದಾ, ರಾಮೋ ವಿಗ್ರಹವಾನ್ ಧರ್ಮ ಅಂತ ಇದು ಯಾರು ಹೇಳಿದ್ದು, ರಾಮಚಂದ್ರನ ಕುರಿತು ರಾಮೋ ವಿಗ್ರಹವಾನ್ ಧರ್ಮ ಅಂತ ಯಾರು ಹೇಳಿದ್ದು ಗೊತ್ತಾ, ಮಾರೀಚ ಹೇಳಿದ್ದು, ಆಪೋಸಿಟ್ ಪಾರ್ಟಿ ಹೇಳಿದ್ದು ರಾಮನ ಕುರಿತು. ರಾವಣಾಸುರ ಬರ್ತಾನೆ ಮಾರೀಚನ ಹತ್ರಿಗೆ, ಏ ಮಾರೀಚ, ರಾಮನ ಏನಾಸರ ಬಿಡಬಾರದು, ಏನ್ ರಾಮ ಏನ್ ಮಾಡಿದ, ಅಯ್ಯೋ ರಾಮನ ಕುರಿತು ಗೊತ್ತಿಲ್ಲ ನಿಮಗೆ, ಅಪ್ಪನೇ ಹೊರಗೆ ಹಾಕಿದ್ದಾನೆ, ಅವನೆಂಥವನಾಗಿರಬೇಕು ಅಂತ ರಾಮನ ಮೇಲೆ ರಾವಣಾಸುರ ಮಾರೀಚನ ಹತ್ರ ಹೇಳಲಿಕ್ಕೆ ಬಂದಾಗ ಎಲ್ಲಾ ಕೇಳಿ ಹೇಳ್ತಾನೆ ಮಾರೀಚ, ರಾವಣ ನೀನೇನು ಅಂತ ನನಗೆ ಗೊತ್ತು, ರಾಮ ಏನು ಅಂತ ನನಗೆ ಗೊತ್ತು. ಏನು ರಾಮ ಅಂದರೆ, ರಾಮೋ ವಿಗ್ರಹವಾನ್ ಧರ್ಮ ಅಂತ ಮಾರೀಚನ ಬಾಯಿಂದ ಬರುತ್ತೆ. ಇದು ನಮ್ಮ ರಾಮಚಂದ್ರನ ಗತ್ತು ಅಂತ ಹೇಳ್ತಾರೆ. ಅಂಥ ಅದ್ಭುತವಾದ ಮೂರ್ತಿ, ಚೆನ್ನಾಗಿದೆಯಪ್ಪ. ರಾಮಚಂದ್ರ ಬಂದ, ಎಲ್ಲಾ ಕಷ್ಟಗಳು ಬಂದವು, ಎಂತ ಕಷ್ಟಗಳು ಅಲ್ವಾ, ಹೊರಗೆ ಹಾಕಿದ್ರು, ಏನು ಮಾಡಿದ್ರು, ಕಾಡಲ್ಲಿ ಹೆಂಡತಿನ ತಲುಪೊಂಡ, ಎಷ್ಟೆಲ್ಲ ಆದ್ರೂ ಕೂಡ ಚೆನ್ನಾಗಿದ್ದು ಚೆನ್ನಾಗಿ ಬಂದ, ನಾನು ಹೇಗಿದ್ದೀನೋ ಹಾಗೆ ನೀವಿರಿ ಅಂತ ರಾಮಚಂದ್ರ ಹೇಳಿದ. ಅಷ್ಟೇ ಅಲ್ಲ ರಾಮಾಯಣ, ನಮಗೆ ರಾಮಚಂದ್ರ ತೋರಿದಷ್ಟೇ ಅಲ್ವಾ, ನಾನು ಹೇಗಿದ್ದೇನೋ ನೀವು ಹಾಗೆ ಇರಿ. ಆವಾಗ ಪ್ರಶ್ನೆ ಬರುತ್ತೆ, ಅಲ್ಲಯ್ಯ ನಿನಗೆ ದುಃಖವೇ ಇಲ್ಲ, ನಿನಗೆ ದುಃಖವೇ ಇಲ್ಲ, ಯಾರು ನಿನ್ನ ಏನು ಮಾಡಲಿಕ್ಕಾಗಲ್ಲ, ನಿನಗೆ ದುಃಖಗಳು ಮೇಲ್ನೋಟಕ್ಕೆ ಬಂತಷ್ಟೇ. ನೀನು ಆ ದುಃಖಗಳು ಮೇಲ್ನೋಟಕ್ಕೆ ನಮಗೆ ದುಃಖ ಅಂತ ತೋರುವ ದುಃಖ ಬಂದಾಗ ನೀನು ಚೆನ್ನಾಗಿರೋದು ಏನಂತ ಆಶ್ಚರ್ಯ, ನೀ ದೊಡ್ಡವ. ಆದ್ದರಿಂದ ನೀನು ಮನುಷ್ಯನಂತೆ ಬಂದಿದ್ರು ಕೂಡ, ಕಷ್ಟಗಳು ಬಂದಿದ್ರು ಕೂಡ ಅದು ನಿನಗೆ ಕಷ್ಟ ಅಲ್ಲವೇ ಅಲ್ಲ. ನೀನು ಅದನ್ನೆಲ್ಲ ಗೆದ್ದುಕೊಂಡು ಹೋಗೋದು ಏನಯ್ಯ ದೊಡ್ಡಸ್ತಿಗೆ, ನೀನೇನೋ ನಿನ್ ತರ ನಮ್ಮನ್ನಿರಬೇಕು ಅಂತ ಹೇಳ್ತೀಯ. ನಾನು ನಿಮ್ಮಂತೆ, ನಿಮ್ ನಾವೆಲ್ಲ ಕೂಡ ರಾಮಚಂದ್ರನಂತೆ, ಯಾವ ದುಃಖ ಇಲ್ಲದವರಾದ್ರೆ ಬೇಕಾದ ಕಷ್ಟ ಬರಲಿ ನಿನ್ ತರನೇ ನಾವು ಇದ್ದುಕೊಂಡು ಹೋಗ್ತೀವಿ, ನಿನ್ನಂತ ಶಕ್ತಿ ಇದ್ರೆ ನಮಗೂ ಇರ್ತೀವಿ. ನೀನು ನಮ್ಮಂತೆ ಅಸ್ವತಂತ್ರನಾಗಿ, ನೀನು ನಮ್ಮಂತೆ ದುಃಖ ಪಡುವವನಾಗಿದ್ದು ದುಃಖ ಪಡುವ ಕಾಲಕ್ಕೆ ನಾ ಇಡ್ತೀನಿ ಅಂತ ತೋರಿಸಿದ್ರೆ ನಿನ್ನಂತೆ ನಾವಿರ್ಬೋದಾಗಿತ್ತು ಅಲ್ವಾ. ನೀನು ದುಃಖ ಪಡುವ ವ್ಯಕ್ತಿಯಾಗಿದ್ದು ದುಃಖ ಪಡುವ ಸಂದರ್ಭ ಬಂದಿದ್ದು ದುಃಖ ಪಡದೇ ನಿಂತಿದ್ರೆ ನಿನ್ನಂತೆ ನಾವಿರಬೇಕು ಅಂತ ನಿನ್ನ ಉಪದೇಶ ನಾವು ಕೇಳಬಹುದಯ್ಯ. ನಿನಗೆ ದುಃಖವೇ ಇಲ್ಲ, ದುಃಖ ಇಲ್ಲವೋ ಆಕ್ಷನ್ ಮಾಡ್ತಾ ಹೋಗಿದೀಯ, ಮತ್ತೆ ನಿನ್ ನೋಡಿ ನಾವಿರಬೇಕು ಅಂತ ಹೇಗಿರ್ಲಿಕ್ಕಾಗುತ್ತೆ? ಅವಾಗ ಏನಾಯ್ತು, ಏನಾಯ್ತು ಇಡೀ ರಾಮಾಯಣ ರಾಮಚಂದ್ರ ಮನುಷ್ಯರಂತೆ ಬಂದು ಎಲ್ಲರಿಗೆ ತೋರಿಕೊಟ್ಟದ್ದು ವ್ಯರ್ಥ, ತಿಪ್ಪೇಲಿ ಹೋಯಿತು. ನಿನಗಾಗುತ್ತಯ್ಯ, ನಿನ್ನ ದುಃಖವೇ ಇಲ್ಲ, ಏನು ಬೇಕಾದ್ರೂ ಮಾಡ್ತೀಯ, ನಮ್ಮಂತೆ ದುಃಖ ಪಡುವವನಾಗಿದ್ದು ಇದ್ದು ತೋರಿಸು ಆವಾಗ ನೋಡೋಣ ಅಂದ್ಬಿಟ್ರೆ ಏನಾಯ್ತು, ಇಡೀ ರಾಮಾಯಣಕ್ಕೆ ಓಂಕಾರ. ಅಲ್ಲೇನ್ರಿ, ಅದು ಮಾತ್ರ ಏನು, ಎಲ್ಲಾ ಅವತಾರಗಳು ಅಷ್ಟೇ ಆಗ್ಬಿಡುತ್ತೆ. ಅವಾಗ ಸ್ವಾಮಿ ಕೊಡೋ ಉತ್ತರ ಏನು ಗೊತ್ತಾ, ನಾನು ಹೇಳಿದ್ದು ಅರ್ಥವೇ ನೀವು ಮಾಡಿಕೊಂಡಿಲ್ಲ, ಅರ್ಧ ಕೇಳಿ ಹಾರಿ ಹೋಗೋರು ನೀವು, ಪೂರ್ತಿ ಕೇಳಿ ಅಂದ್ರು. ಏನದು, ಯಾರು ಕತೆ ಬರುತ್ತೆ, ಮನೆಯಲ್ಲಿ ಒಳ್ಳೆ ಆಳಿದ್ದ, ಹೇಳಿದ ಕೂಡಲೇ ಮಾಡ್ತಾ ಇದ್ದ, ರಾತ್ರಿ ಗಂಡ ಹೆಂಡತಿ ಮಾತಾಡ್ಕೊಳ್ತಾ ಇದ್ರು ಇವನನ್ನ ಬೇರೆ ಊರಿಗೆ ಕಳಿಸ್ಕೊಡ್ಬೇಕು ಅಂತ. ರಾತ್ರಿ ಕೇಳಿಸ್ಕೊಂಡ ಪಣಂಬೂರು ಅಂತ, ಅಲ್ಲಿಗೆ ಹೋಗ್ಬೇಕು ಅಂತ, ಇವನ ಹೆಸರು ವೆಂಕ ಅಂತ, ಅದು ಗಾದೆ ಮಾತಿದೆ, ವೆಂಕ ಪಣಂಬೂರಿಗೆ ಹೋದಂತೆ. ರಾತ್ರಿ ಕೇಳಿದ, ಅಯ್ಯೋ ನಾ ಪಣಂಬೂರ್ ಹೋಗ್ಬೇಕಾ, ಬೆಳಿಗ್ಗೆದ್ದು ಅವ್ರು ಹೇಳೋದು ಯಾಕೆ, ಇವಾಗ ಹೋಗ್ಬಿಡ್ತಿಂತ ಹೋಗ್ಬಿಟ್ಟ. ಬೆಳಿಗ್ಗೆದ್ದು ಇವ್ರು ಹೇಳಬೇಕು ಅಂತ ನೋಡೋಷ್ಟೊತ್ತಿಗೆ ಅವನು ಪಣಂಬೂರಲ್ಲೇ ಇದ್ದ, ಖುಷಿಯೋ ಖುಷಿಯೋ ಅವನಿಗೆ. ಆಮೇಲೆ ಶುರುವಾಯಿತು, ಅಲ್ಲ ಯಾಕೆ ಇಲ್ಲಿ ಬರ್ಲಿಕ್ಕೆ ಹೇಳಿದ್ದವರು, ಅದು ಕೇಳೇ ಇಲ್ಲಲ್ಲ ನಾನು, ಪಣಂಬೂರ್ ಹೋಗು ಅಂದೇ ಹೋಗೇ ಬಿಟ್ಟೆ, ನಾನು ಇಲ್ಲಿ ಬಂದೇನು ಮಾಡಬೇಕು ತಿಳ್ಕೊಂಡಿಲ್ಲ. ಹಾಗೆ ಇಡೀ ಭಾಗವತ ರಾಮಾಯಣ ಹೇಳಲಿಕ್ಕೆ ಶುರು ಮಾಡಿದ ಕೂಡಲೇ ನಮ್ ಪಾಡಿಗೆ ನಾವು ಮಾಡ್ತೀವಿ ಅಂತ ಹೋಗ್ಬಿಟ್ರೆ ಹೀಗಾಗುತ್ತಯ್ಯ ಅಂದ್ರು. ರಾಮಾಯಣದಲ್ಲಿ ರಾಮಚಂದ್ರ ಹೇಳ್ತಾನೆ, ನಾನು ಬಂದು ಹೀಗೆ ಮಾಡಿದೆ, ನನ್ನನ್ನು ನೋಡಿ ನೀವು ಹಾಗೆ ಮಾಡಿಬಿಡಿ ಅಂತ ನಾನು ಹೇಳಲಿಕ್ಕೆ ಹೊರಟಿಲ್ಲ. ಏನದು ಹೇಳಿದ್ ಗೊತ್ತಾ, ನಿಮಗೆ ಈ ಸಂಸಾರದ ಕಷ್ಟದ ತರಂಗದಲ್ಲಿ ನಾನು ಇದ್ದಂತೆ ಇರಲಿಕ್ಕಾಗಲ್ಲ, ಅದು ನನಗೂ ಗೊತ್ತು. ಮತ್ತೆ ನಾನಿದ್ದಂತೆ ಇರಿ ಅಂತ ಎಲ್ಲ ಉಪದೇಶ ಕೊಟ್ಟಿಯಲ್ಲ, ನನ್ನ ಉಪದೇಶ ಅರ್ಥವೇ ಮಾಡಿಕೊಂಡಿಲ್ಲ ಅಂದ್ರು. ಏನದು ಅಂದ್ರೆ, ನನ್ನನ್ನ ನೀವು ಸ್ಮರಣೆ ಮಾಡಿದರೆ ನಿಮ್ಮೊಳಗೆ ನಾನು ರಾಮಚಂದ್ರ ಇದ್ದೇನೆ, ನಿಮ್ಮೊಳಗೆ ನಾನು ರಾಮಚಂದ್ರ ಇದ್ದೇನೆ, ನೀವು ನನ್ನಂತೆ ಇರಬೇಕು. ನಾನು ಮನುಷ್ಯನಂತೆ ಬಂದಾಗ ಹೇಗಿದ್ದೇನೋ ಹಾಗೆ ನೀವು ಇರಬೇಕು ಅಂತ ನಾನು ಹೇಳಿದೆ, ನೀವಾಗಿರ್ಲಿಕ್ಕಾಗಲ್ಲ ಅಂಬುದು ನಂಗೆ ಗೊತ್ತು. ಮತ್ತೆ ಯಾಕೆ ಹೇಳಿದ್ಯ ಅಂದ್ರೆ, ನಿಮ್ಮೊಳಗೆ ನಾನಿದ್ದೇನಲ್ಲ, ನನ್ನ ಕಾಲಿಗೆ ಬಿದ್ದರೆ ನಿಮ್ಮೊಳಗಿದ್ದ ನಾನು ನಿಮ್ಮನ್ನ ಆ ತರ ಇರುವಂತೆ ಮಾಡುತ್ತೇನೆ ಅಂತ ರಾಮಾಯಣದಲ್ಲಿ ಹೇಳಿದ್ದಷ್ಟೇ ಹೊರತು, ನಾನು ಹೀಗಿದ್ದೇನೆ ನಿಮ್ಮ ಪಾಡಿಗೆ ನೀವು ನಂತರ ಇದ್ದು ಬಿಡಿ ಅಂತ ರಾಮಾಯಣದಲ್ಲಿ ರಾಮ ಹೇಳಿಲ್ಲ. ಆಚಾರ್ಯ ಹೌದೋ ಅಲ್ವೋ, ಉಪದೇಶ ಕೊಟ್ಬಿಡ್ತೀವಿ, ರಾಮ ಹೀಗಿದ್ದ ನೀವು ಹೀಗಿರಿ, ರಾಮ ಹೀಗಿದ್ದ ನೀವು ಹೀಗಿರಿ. ಚಿಕ್ಕ ಹುಡುಗ ಪ್ರಶ್ನೆ ಮಾಡುತ್ತಾನೆ, ರಾಮ ಆಗಿರ್ತಾನೆ ನಮ್ಗೆ ಇರ್ಲಿಕ್ಕಾಗುತ್ತಾ ಅಂದ್ರೆ ಥಪ್ಪ ಅಂತ ಬಾಯಿ ಮುಚ್ಕೊಂಡಿರ್ಬೇಕು ನಾವು ಅಲ್ವಾ. ರಾಮನಿಗೆ ತಾಕತ್ತಿದೆ, ರಾಮದೇವ ಮನುಷ್ಯನಾಗಿ ಬಂದಂತೆ ಇರುವಾಗ ಬೇಕಾದಿರ್ತಾನೆ, ನಮಗೂ ತಾಕತ್ತಿದ್ರೆ ಇಡ್ತೀವಿ. ರಾಮ ತಾಕತ್ತಿದ್ದವ ಇದ್ದು ನೋಡಿಸಿ ನನ್ನಂತೆ ಇರುವಂತ ಹೇಳೋದ್ರಲ್ಲಿ ಸಂಬಂಧವೇ ಇಲ್ಲ, ಹೇಗಿರ್ಲಿಕ್ಕಾಗುತ್ತೆ ಅಂದ್ರೆ, ಅವಾಗ ಒಳಗೆ ಅರಣ್ಯಕಾಚಾರ್ಯರು ತೋರಿಕೊಡ್ತಾರೆ, ರಾಮ ನಾನು ಹೀಗಿದ್ದದ್ದು ನಿಮಗೂ ಹೀಗಿರಬೇಕು ಅಂತ ಉಪದೇಶ ಕೊಟ್ಟದ್ದು ನೀವಾಗಿ ಇರ್ಲಿಕ್ಕಾಗುತ್ತೆ ಅಂತಲ್ಲ, ನಿಮ್ಮೊಳಗೆ ನಾನೊಬ್ಬನಿದ್ದೇನೆ, ನಿಮ್ಮನ್ನ ಹೀಗೆ ಇರಿಸುವ ಸಾಮರ್ಥ್ಯ ಇರುವಂತವ. ರಾಮಾಯಣ ಕೇಳಿ ಎಂತೆಂಥ ಘಟನೆ ಬರುತ್ತೆ, ಅಂತಹ ಘಟನೆಯಲ್ಲಿ ರಾಮಚಂದ್ರ ಹೀಗಿದ್ದ ಅಂತ ಚಿಂತನೆ ಮಾಡಿದರೆ ನಾನು ನಿಮ್ಮೊಳಗಿದ್ದು ನಿಮ್ಮನ್ನ ಆಯಾ ಕಾಲದಲ್ಲಿ ಹಾಗೆ ಇರುವಂತೆ ನಾನು ಮಾಡುತ್ತೇನೆ ಅಂತ ರಾಮಾಯಣ ಹೇಳ್ತಾ ಇದೆ. ಅದು ಪ್ರಹ್ಲಾದರಾಜರಲ್ಲೇ ಚರಿತ್ರೆಯಲ್ಲಿ ಬಂದದ್ದು. ಪ್ರಹ್ಲಾದರಾಜರು ತಿರುಗುವಾಗ, ತಿನ್ನುವಾಗ, ಕುಡಿಯುವಾಗ ದೇವರಲ್ಲೇ ಮನಸ್ಸಿಟ್ಟು ಎಲ್ಲಾ ಕೆಲಸ ಮಾಡಿದ್ರು ಅಂದ್ರೆ ಉಪದೇಶ ನೀವು ಹಾಗಿರಿ ಅಂದ್ರೆ ಅಲ್ಲಿ ಹೇಳುತ್ತಾರೆ, ಪ್ರಹ್ಲಾದರಾಜರಿಗೆ ಎಲ್ಲಾ ಕೆಲಸ ಮಾಡುವಾಗ ದೇವರಲ್ಲೇ ಮನಸ್ಸಿಟ್ಟದ್ದು ಸ್ವತಂತ್ರರಾಗಿತ್ತ ಇಲ್ಲ, ಪ್ರಹ್ಲಾದರಾದರ ಒಳಗೆ ಪ್ರಹ್ಲಾದ ನಾಮಕ ಭಗವಂತ ಏನಿದ್ದಾನಲ್ಲ ಆ ಸ್ವಾಮಿ ಪ್ರಹ್ಲಾದರಾಜರಿಗೆ ಸಕಲ ಕಾರ್ಯಗಳನ್ನ ಮಾಡಿಸ್ತಾ ಅವರ ಮನಸ್ಸನ್ನು ತನ್ನಲ್ಲೇ ಇರುವಂತೆ ಮಾಡಿದ್ದ. ಯಾರು ಆ ಸ್ವಾಮಿ? ಆ ಸ್ವಾಮಿ ಎಲ್ಲೋ ಇಲ್ಲ, ನಿಮ್ಮಲ್ಲೂ ಇದ್ದಾನೆ. ಪ್ರಹ್ಲಾದರಾದರು ಆ ದೇವರ ಪಾದ ಹಿಡಿದದ್ದಕ್ಕೆ ಅವರ ಮನಸ್ಸು ಎಲ್ಲೂ ಹೋಗದಂತೆ ಆ ದೇವ ತನ್ನಲ್ಲೇ ಇಟ್ಟುಕೊಂಡ. ನೀವು ಆ ಬಿಂಬಮೂರ್ತಿಯ ಪಾದವನ್ನು ಹಿಡಿದದ್ದೇ ಆದರೆ ಅವನೇ ನಿಮ್ಮಲ್ಲಿದ್ದಾನೆ, ನಿಮ್ಮನ್ನು ಕೂಡ ಪ್ರಹ್ಲಾದರಾದರಂತೆ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಎಲ್ಲಾ ಕಡೆ ಹೋಗದೆ ಎಲ್ಲಾ ಕೆಲಸ ಆಗುವಾಗ ತನ್ನಲ್ಲೇ ಇರುವಂತೆ ಆ ಸ್ವಾಮಿ ಮಾಡುತ್ತಾನೆ ಎಂಬ ಉಪದೇಶವನ್ನು ಕೊಡತಾ ಇದೆ ಅಷ್ಟೇ ಹೊರತು ಇದು ನಾವು ಎಲ್ಲಾ ಕಡೆ ಇದೇ ಅಪಾರ್ಥ ಆಗಿಬಿಡುತ್ತೆ. ಭಾರತ ಭಾಗವತ ಎಲ್ಲ ಕೇಳಿದಾಗ ಅವ್ರು ಹಾಗಿದ್ದಾರೆ ನೀವು ಹೀಗಿರಿ, ನೀವು ಹಾಗಿದ್ದಾರೆ ಹೀಗಿರಿ ಅಂತ ಹೇಳಿಬಿಡ್ತೇವೆ. ಆಯ್ತು ಸ್ವಾಮಿ ಇರ್ತೀವಿ ಅಂತ ಹೋಗ್ತೀವಿ, ಎಡವು ಬಿಡ್ತಾ ಇರ್ತೀವಿ. ಸ್ವತಂತ್ರವಾಗಿ ಇರ್ಲಿಕ್ಕೂ ಬಿಡ್ಲಿಕ್ಕೂ ನಮ್ಮ ಸ್ವಾತಂತ್ರ್ಯ ಎಲ್ಲಿದೆ? ಸ್ವಾಮಿ ಇಟ್ಟಂಗೆ ಇರುವೇನೋ ಹರಿಯೇ ಎನ್ನ ಧರೆಯೇ ಅಂತ ಒಂದು ಕಡೆ ಹೇಳೋದು, ಇನ್ನೊಂದು ಕಡೆ ನಾನೇ ಇರ್ತೀನಿ ಅಂತ ಹೋಗೋದು, ಇದೆಲ್ಲಿ ಆಟ ಅಂದ್ರು ಅಲ್ವಾ? ನಾಟಕ ಆಡಬಾರದು ಯಾವಾಗ್ಲೂ ಕೂಡ. ಅದಕ್ಕೆ ಸ್ವಾಮಿ ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಕಡೆ ಕೂಡ, ಏ ಸ್ವಾಮಿ ನೀನೇ ಸ್ವತಂತ್ರ, ನಾನು ಅಸ್ವತಂತ್ರ, ನಿನ್ನ ಶರಣಾಗತನಾದೆ ಅಂದ್ರೆ ಸ್ವಾಮಿ ಈ ತರ ನಮ್ಮನ್ನ ಇಡುತ್ತಾನೆ ಅಂತ ಹೇಳಲಿಕ್ಕೆ ಹೊರಟದ್ದೇ ಭಾಗವತ, ಹೇಳಲಿಕ್ಕೆ ಹೊರಟದ್ದೇ ಗೀತ, ಹಾಗೆ ಹೇಳಲಿಕ್ಕೆ ಹೊರಟದ್ದೇ ಎಲ್ಲ. ಗೀತೆಯಲ್ಲೂ ಹೇಳ್ತಾನೆ ಹೀಗಿರಬಾರ್ದು ಹೀಗಿರಬಾರ್ದು, ಹೀಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳ್ತಾನೆ. ನೀವಾಗಿರ್ಲಿಕ್ಕಾಗಲ್ಲ, ನನ್ನ ಕಾಲಿಡಿರಿ ಹಾಗಿಡ್ತೀನಿ ಅಂತ ಹೇಳ್ತಾನೆ. ಆ ಕೊನೆ ಮಾತು ಕೇಳಲ್ಲ, ಇಡೀ ಗೀತೆಯನ್ನು ಕೇಳ್ತೀವಿ, ಕೃಷ್ಣನ ಉಪದೇಶ ಕೇಳ್ತೀವಿ, ಕೃಷ್ಣ ಹೀಗೆ ಹೇಳಿದ ಹೀಗಿರಿ, ಹೀಗೆ ಹೇಳಿದ ಹೀಗಿರಿ, ಆಯ್ತು ಸ್ವಾಮಿ ಹಾಗೆ ಇರ್ತೀವಿ ಅಂತ ಹೋಗ್ತೀವಿ, ಎಡವು ಬೀಳ್ತೀವಿ. ಯಾಕೆ? ನಮ್ಮನ್ನ ಹಾಗಿಡುವ ಸ್ವಾಮಿಯ ಕಾಲು ಹಿಡಿಬೇಕು ಅಂತ ಕೀಯೇ ಇರಲ್ಲ, ನಾವಾಗಿ ಇರಬೇಕು ಅಂತ ಪ್ರಯತ್ನ, ಎಡವಿ ಹಲ್ಲು ಮುರಿಯುತ್ತೆ. ಯಥೇಚ್ಛಸಿ ತಥಾ ಕುರು ಅಂದ್ರೆ ಅಲ್ಲಿ ಬಿಂಬಮೂರ್ತಿ ನಿನ್ನಲ್ಲಿ ಹೇಗೆ ಇಚ್ಛಾ ಕೊಟ್ರೆ ಹಾಗಾಗುತ್ತೆ ಅಂತ ತಾತ್ಪರ್ಯ ಅಷ್ಟೇ. ಇಡೀ ಆ ಯಥೇಚ್ಛಸಿ ತಥಾ ಕುರು ಎಂಬುದಕ್ಕೆ ನಿರ್ಣಯ ಹೇಗ್ ಮಾಡಬೇಕು, ಅರ್ಥ ಹೇಗ್ ಮಾಡಬೇಕು ಅಂದ್ರೆ ಮಧ್ಯದಲ್ಲೇ ಭಾಷ್ಯದಲ್ಲೇ ಕೊಟ್ಟಾರ ಆಚಾರ್ಯರು. ಬಿಂಬ ಕ್ರಿಯೆಯ ಏವ ಕ್ರಿಯಾವಾನ್ ಅಂತ ಕೊಟ್ಟು ಇಡೀ ವಾಕ್ಯಗಳಿಗೂ ಅರ್ಥ ಕೊಟ್ಬಿಟ್ರು. ಅಂಥ ಕಾಲಕ್ಕೆ ಬಿಂಬಕ್ರಿಯೆಯಿಂದಲೇನೆ ಜೀವನ ಕ್ರಿಯೆ ಆಗುತ್ತೆ, ಅದು ಏನಾಗಬೇಕಾದ್ರೂ ಅಂದಾವ. ಹಾಗಾದ್ರೆ ನಾವು ಸರ್ವತ್ರದಲ್ಲಿ ದೇವರನ್ನೇ ನೆನೆಯುತ್ತ ಎಲ್ಲಾ ಕರ್ಮಗಳು ಮಾಡುತ್ತ ದೇವರನ್ನೇ ನೆನೆಯುತ್ತಾ ಇರಬೇಕಾದ್ರೆ ನಮ್ಮ ಬಿಂಬಮೂರ್ತಿ ನಮ್ಮಿಂದ ಎಲ್ಲಾ ಕೆಲಸಗಳು ಮಾಡುತ್ತಾ ಅವನ ಸ್ಮರಣೆ ಅವನೇ ಕೊಡಬೇಕಷ್ಟೇ ಹೊರತು ಇನ್ನೊಂದಿಲ್ಲ, ನಮ್ಮ ಕರ್ಮಾನುಸಾರ ಅಂತ ಚೆನ್ನಾಗಿ ನಿಶ್ಚಯ ಆಯಿತು. ಈ ಒಂದು ಸೂತ್ರ ಗೊತ್ತಿಲ್ಲದೆ ಏನು ಮಾಡುತ್ತಾ ಇರ್ತೀವಿ ನೋಡಿ. ಹೌದಾ ಅಲ್ಲ, ನೀವೇ ಹೇಳಿ, ನಾನು ಹೇಳಿದ್ರಲ್ಲಿ ಎಲ್ಲಾರು ಸುಳ್ಳಿದೆಯಾ? ಎಲ್ಲಾ ಉಪದೇಶಗಳು ಕೇಳ್ತಾ ಇರ್ತೀವಿ, ಉಪದೇಶ ಮಾಡುವ ಕಾಲಕ್ಕೂ ಹೇಳ್ತಾ ಇರ್ತೀವಿ, ಹೀಗಿರಬೇಕು 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 ಅಂತ ಹೇಳ್ತೀವಿ. ಹಾಗಿರ್ಲಿಕ್ಕೆ ಬೇಕಾದ ಸೀಕ್ರೆಟ್ಟೇ ಹೇಳಿಕೊಡಲ್ಲ, ಹೌದಲ್ವೋ? ಹಾಗಿರ್ಲಿಕ್ಕೆ ದೇವರ ಕಾಲು ಹಿಡಿಬೇಕು, ಅವನು ಹಾಗಿಡುತ್ತಾನೆ ನಿಮ್ಮನ್ನ. ನೀವು ಅವನೇ ನಿಮ್ಮನ್ನ ಹೀಗಿಟ್ಟಿದ್ದಾನೆ, ಅವನೇ ನಿಮ್ಮನ್ನ ಹಾಗಿರಬೇಕು ಅಂತ ಹೇಳ್ತಾ ಇದ್ದಾನೆ. ಹಾಗಿರಬೇಕಾದ್ರೆ ನನ್ನ ಕಾಲು ಹಿಡೀರಿ ಅಂತ ಹೇಳ್ತಾನೆ. ಅದೇ ಮಾಡದೆ ನಿಂಪಾಡಿ ನೀವಿರ್ತೀವಿ ಅಂದ್ರೆ ಹೇಗಾಗುತ್ತೆ? ಇದನ್ನೇ ತಾತ್ಪರ್ಯ ನಿರ್ಣಯದಲ್ಲಿ ಆದಮೇಲೆ ಗೀತಾಭಾಷ್ಯದಲ್ಲೂ ಅದಕ್ಕೆ ವಿಶೇಷವಾಗಿ ವಾದ್ಯರಾದರೂ ಕೆಲವು ಕಡೆ ವ್ಯಾಖ್ಯಾನಗಳನ್ನು ಕೊಡ್ತಾ ಒಂದು ಮಾತು ಹೇಳ್ತಾರೆ. ಕೊನೆಗೆ ಏನ್ ಹೇಳ್ತೀರ, ನಿಮ್ಮ ಅಭಿಪ್ರಾಯ ಏನಂದ್ರೆ, ಹರಿರೇವ ಶರಣಮಿತಿ ಭಾವ, ಶ್ರೀಹರಿಯೇ ಶರಣ ಅಂತ ಭಾವ. ಇನ್ನೇನಿಲ್ಲ, ಇಡೀ ಗೀತೆಯ ತಾತ್ಪರ್ಯ ಇಷ್ಟು. ಗೀತಾ ಒಂದು ಮಾತಲ್ಲಿ ಹೇಳಿ, ಅಯ್ಯ ನೀವು ದೋಷ ಭೂಯಿಷ್ಠರಾಗಿ ಹೀಗಿದ್ದೀರಾ, ದೋಷವಿಲ್ಲದೆ ಹೀಗಿರಬೇಕು. ದೇವ ಹೇಳಿದ ವಿಧಿಯನ್ನು ಮಾಡಬೇಕು, ನಿಷೇಧ ಬಿಡಬೇಕು. ಆದರೆ ಆಗ್ತಾ ಇಲ್ಲ, ಯಾಕೆ ಒಳಗೆ ನಾನೇ ಕೂತು ನಿಮ್ಮಿಂದ ಬೇರೆ ಬೇರೆ ನಿಮ್ಮ ಕರ್ಮಾನುಸಾರ ಮಾಡಿಸ್ತಾ ಇದ್ದೇನೆ. ಮತ್ತೆ ನೀವು ನಾನು ಹೇಳಿದಂತೆ ಇರಬೇಕಾದರೆ, ನನ್ನ ಚಿಂತನೆ ಮಾಡಿದರೆ, ನನ್ನ ಶರಣಾಗತರಾದರೆ, ನಾನು ಹೇಳಿದ ರೀತಿಯಲ್ಲಿ ನೀವಿರುವಂತೆ ಮಾಡುತ್ತೇನೆ. ಅದು ಮರೆತು ಬಲ್ಬ್ ಇದೆ, ಬೀಳ್ಬೇಕು, ಏನ್ ಮಾಡಬೇಕು, ಸ್ವಿಚ್ ಹಾಕಬೇಕು. ಸ್ವಿಚ್ ಯಾರ ಕೈಯಲ್ಲಿದೆ, ಬೇರೆಯವ್ರ ಕೈಯಲ್ಲಿದೆ. ಬೇರೆಯವ್ರ ಕೈಯಲ್ಲಿ ಸ್ವಿಚ್ ಇದೆ, ನಾವೇನ್ ಮಾಡಬೇಕು, ಸ್ವಿಚ್ ಯಾರ ಕೈಯಲ್ಲಿದೆ ಅವ್ರ ಕೇಳಬೇಕಾ? ಅದು ಬಿಟ್ಟು ಭರತನಾಟ್ಯ ಮಾಡ್ತೀನಿ ಅಂದ್ರೆ ಬೇಡಕ್ಕೆ ಬಲ್ಬ್ ಬೇಡಲ್ಲ. ನಾವು ಮಾಡ್ತಾ ಇರೋದು ಅದೇ ಗೀತಾ ಭಾಗವತ ಭಾರತ ಎಲ್ಲ ಕೇಳ್ತೀವಿ. ಸ್ವಿಚ್ ಇರುವ ಸ್ವಾಮಿ ಕೈಯಲ್ಲಿದೆ, ಅವನ ಕೇಳ್ರಿ ಅಂತ ಎಲ್ಲ ಹೇಳ್ತಾ ಇದ್ರೆ ಅದೊಂದು ಪಾಠ ಕಟ್ ಮಾಡಿಬಿಟ್ಟು, ಯಾವುದು ಅಹಂ ಬ್ರಹ್ಮಾಸ್ಮಿ ಎಂದವರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ರಲ್ಲ, ದೇವರು ತನ್ನ ಕುರಿತು ಹೇಳಿದ್ದು ಅಹಂ ಬ್ರಹ್ಮಾಸ್ಮಿ ಅಂತ, ಅದನ್ನು ಕತ್ತರಿಸಿ ಅವರು ಬೋರ್ಡ್ ಇಟ್ಕೊಂಡು ನಾನೇ ದೇವರು ಅಂತ ಹೇಳ್ಕೊಂಡ್ರು. ಹಾಗೆ ಕೃಷ್ಣ ನನ್ನ ಕಾಲು ಹಿಡಿಯಿರೋ ಮಹಾರಾಜರೇ, ನಾನು ನಿಮ್ಮನ್ನ ಹಾಗಿಡ್ತೀನಿ ಅಂತ ಹೇಳಿದ್ರೆ ಅದು ಕತ್ತರಿಸಿ ಕೃಷ್ಣ ಹಿಡಿದ ನಾನು ಹೀಗಿರ್ತೀನಿ ಅಂತ ಹೋಗ್ಬಿಟ್ರೆ ಗತಿ ಏನು? ಅದನ್ನ ದಾಸರಾಯರು ಹೆಜ್ಜೆ ಹೆಜ್ಜೆಗೂ ಏಟು ಕೊಡ್ತಾ ಏಟು ಕೊಡ್ತಾ ಬರ್ತಾರೆ. ಹಾಗಾದರೆ ಮುಂದೆ ಹೇಳ, ಒಟ್ಟಾರೆ ಈ ಒಂದು ಮಾಡುವ ಸ್ಥಿತಿ ಹೇಗ್ ಬರುತ್ತೆ? ನಮ್ಮ ಒಳಗಿರತಕ್ಕಂಥ ಭಗವಂತನನ್ನ ಚಿಂತನೆ ಮಾಡ್ತಾ ಮಾಡ್ತಾ ಬಂದರೆ, ಹೇ ಸ್ವಾಮಿ ನೀ ಸ್ವತಂತ್ರ, ನಾನು ಅಸ್ವತಂತ್ರ, ನಾನು ಇರಬೇಕಾದ ರೀತಿಯನ್ನು ನೀ ತೋರಿಕೊಟ್ಟಿದ್ದೀಯ, ಹಾಗಿರುವಂತೆ ನೀನೇ ಮಾಡಬೇಕಯ್ಯಾ ಅಂತ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ದೇವರನ್ನ ನೆನೆದರೇನೆ ಅದೇನೆ ಸಾಧನ ಅಂತ ತೋರಿಕೊಟ್ಟು ಇನ್ನು ಮುಂದೆ ಹೇಳ್ತಾರೆ. ಆವ ಕುಲದವನಾದಡೆ ನಿನ್ನಾವ ದೇಶದೋಳಿದ್ದಡೆ ನಿನ್ನಾವ ಕರ್ಮವ ಮಾಡಲೇ ಮಾಡಲಿನ್ನೇನಾವ ಕಾಲದಲ್ಲಿ ಶ್ರೀವರಣ ಸರ್ವತ್ರದಲ್ಲಿ ಸಂಭಾವಿಸುತ್ತ ಪೂಜಿಸುತ್ತ ಮೋದಿಪ ಕೋವಿದರಿಗುಂಟೇನೋ ಭಯ ದುಃಖಾದಿ ದೋಷಗಳು. ಇಲ್ಲಿ ಹೇಳ್ತಾರೆ ಆವ ಕುಲದವನಾದಡೇನು, ಇಲ್ಲೆಲ್ಲ ಕಡೆ ಕೂಡ ಸ್ವಲ್ಪ ಎಡುವಂತೆ ಬರುತ್ತೆ ಮಾತುಗಳು. ಮಾತು ಅವು ಪಾಪ ಎಡುವಂತ ಹಾಕಿಲ್ಲ, ಭಾರತ ಭಾಗವತಾದಿಗಳಲ್ಲಿ ಏನು ವಾಕ್ಯಗಳಿವೆ ಅದನ್ನೇ ತರ್ಜುಮೆ ಮಾಡಿಕೊಟ್ರು. ಅರ್ಥ ಮಾಡಿಕೊಳ್ಳುವಾಗ ನಾವೇ ಬಿದ್ದು ಹೋದ್ರೆ ಗತಿ ಅಂತ, ಅದಕ್ಕೆ ಸರಿಯಾಗಿ ಅರ್ಥ ಮಾಡಿಕೋಬೇಕು ಅಂದ್ರು. ಇಲ್ಲಿ ಹೇಳ್ತಾರೆ ಹರಿಯ ನಾಮಸ್ಮರಣೆ ಮಾಡಲಿಕ್ಕೆ ಭಗವಂತನ ನೆನೆಯಲಿಕ್ಕೆ ಬ್ರಾಹ್ಮಣನೇ ಆಗಬೇಕು ಅಂತ ಏನಿಲ್ಲ, ಆ ಎಚ್ಚರ ಪಡ್ಕೊಂಡವ ಯಾರಾದರೂ ಅಡ್ಡಿ ಇಲ್ಲ ಅಂದ್ರು. ಆವ ಕುಲದವನಾದಡೇನು, ಅವನು ಹೇಗಿರಬೇಕು? ಶ್ರೀವರನ ಸರ್ವತ್ರದಲ್ಲಿ ಸಂಭಾವಿಸುತ್ತ ಅಂದ್ರೆ ಶ್ರೀಹರಿಯನ್ನೇ ಸರ್ವತ್ರ ಸಂಭಾವಿಸುತ್ತ, ಇದು ಬಹಳ ನಿಮ್ ಬಂದೇ ಇಲ್ಲ ಅಂತ ಕಾಣುತ್ತೆ, ನನಗಂತೂ ಬರಲಿಲ್ಲಪ್ಪ, ನಿಮ್ ಬಂದೇ ಗೊತ್ತಿಲ್ಲ. ಸಂಭಾವಿಸೋದು ಅಂದರೆ ಸರ್ವತ್ರ ದೇವರು ಇದ್ದಾರೆ 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 ಅಂತ ಎಲ್ಲಾ ಕಡೆ ಗಟ್ಟಿಯಾಗಿ ನಂಬಿಕೆಯಿಂದ. ಇವ ನೀವು ನನ್ನ ಎದುರಿಗಿದ್ದೀರ, ಯಾರಾದರೂ ಕೇಳಿದ್ರೆ ಜೋರಾಗಿ ಹೇಳ್ತೀನಿ ನನ್ನ ಎದುರಿಗಿದ್ದಾರೆ ಅಂತೇಳಿ, ಅಂದ್ರೆ ನನ್ನ ಅನುಭವಕ್ಕೆ ಬಂದಿದೆ. ಹಾಗೆ ಯಾರಿಗೆ ಸರ್ವತ್ರ ದೇವರಿದ್ದಾರೆ ಎಂಬ ಅನುಭವಕ್ಕೆ ಬಂದಿರುತ್ತೆ ಅವರಿಗೆ ಮಾತ್ರ ಇದ್ದಾನೆ 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 ಅಂತ ಗೊತ್ತಾಗುತ್ತೆ. ಅರ್ಥ ಆಗಲ್ಲ ಸರಿ. ನಮ್ಮ ಮಾತಲ್ಲಿ ಹೇಳಬೇಕಾದ್ರೆ ಪಕ್ಕದ ಮನೆಯವರು ದಿನ ಆಗೂ ಮಾತಾಡಿಸ್ತಾ ಇದ್ರು. ಅವತ್ತು ಹೋದ ಕಾಲಕ್ಕೆ ಯಾರು ನೀವು ಅಂತ ಕೇಳಿದ್ರು. ನಾವು ನೋಡಿದ್ವು ದಿನಾಗೂ ಮಾತಾಡಿಸ್ತಾ ಇದ್ರು, ಇವತ್ತು ನೋಡಿ ಯಾರು ನೀವು ಅಂತ ಕೇಳಿದ್ರಲ್ಲ. ಆ ಪಕ್ಕದಲ್ಲಿದ್ದವ್ರು ಹೇಳಿದ್ರು, ಮನೆಯವರೇ ನಿನ್ನ ರಾತ್ರಿಯಿಂದ ಹೀಗೆ ಆಗಿದ್ದಾರೆ, ಯಾರನ್ನು ನೋಡಿದ್ರು ಕೂಡ ಯಾರು ನೀವು ಯಾರು ನೀವು ಅಂತ ಕೇಳ್ತಾರೆ. ನಾವಂದ್ವು ಹುಚ್ಚಿಡೀತ ಇಲ್ಲ ಅಂದ್ರು. ಮತ್ತೇನು ದೆವ್ವ ಬಡದೆ ಹೌದಾ ಅಂದ್ರು. ನನ್ನ ನಂಬಿಕೆ ಬರಲಿಲ್ಲ, ಯಾಕಂದ್ರೆ ನಮ್ಮ ದೆವ್ವದ ಮನೆ ನಂಬಿಕೆ ಇಲ್ಲ, ದೆವ್ವ ಕಾಣ್ತಾರಲ್ಲ ನಂಬಿಕೆ ಇಲ್ಲ. ಅವಾಗೆ ಅಂದುಕೊಳ್ಳಿ, ಇದು ತುಂಬಾ ನಡೆದಿವೆಲ್ಲ. ಆ ಎದುರಿಗಿರೋ ವ್ಯಕ್ತಿ ಅಲ್ಲೇ ಕರ್ಪೂರ ಹುರಿದ್ರೆ ಟಕ್ಕಂದು ಬಾಯಲ್ಲಿ ಹಾಕೊಂಡು ಹೋಗ್ಬಿಟ್ಟ, ಬಾಯಲ್ಲಿ ಹಾಕೊಂಡು ಹೋಗ್ಬಿಟ್ಟ. ಇದ್ದಕ್ಕಿದ್ದಾಗ ಮೇಲೆದ್ದು ಕಡಾಗಿಲ್ಲ ಆಕಾಶದಲ್ಲಿ. ಹೀಗೆಲ್ಲ ಚೇಷ್ಟೆಗಳು ಮಾಡಿದ, ನಮ್ ಕನ್ಫರ್ಮೇಶನ್ ಆಯಿತು. ಏನಂತ, ದೇವ ಕೂತಿದೆ ಅಂತ ಚೆನ್ನಾಗಿ ಬಂತು. ಈಗ ಮಾರನೇ ದಿನ ಮತ್ತು ನಮ್ಮ ಪಾಡಿ ನಾವು ಹೋಗ್ತಾ ಇದ್ವಿ. ನಾವೇನು ಅವ್ರ ಮನೆಗೆ ಹೋಗಲ್ಲ, ಹೋಗ್ತೀವ ಹೋಗಲ್ಲ. ಆತನೇ ಎದುರಿಗೆ ಬರ್ತಾ ಇದ್ದಾನೆ, ಆತನೇ ಎದುರಿಗೆ ಬರ್ತಾ ಇದ್ದಾನೆ. ಬರ್ತಾ ಇದ್ರೆ ನಿಮ್ಗೇನ್ ಕಾಣಿಸುತ್ತೆ ಹೇಳಿ? ಆ ವ್ಯಕ್ತಿ ಕಾಣದಲ್ಲ, ದೆವ್ವನೇ ಕಾಣಿಸ್ತಾ ಇರುತ್ತೆ ತಲೆಗೆ. ಸಂಭಾವಿಸುತ್ತ ಅರ್ಥ ಆಯ್ತಾ? ದೆವ್ವ ಕಾಣಿಸ್ತಾ ಇಲ್ಲ, ಅಪ್ಪ ದೆವ್ವ ಇದೆ, ದೆವ್ವ ಇದೆ, ದೆವ್ವ ಇದೆ ಅಂತ ಹೇಗೆ ಮನಸ್ಸು ಗಟ್ಟಿಯಾಗಿ ಬರುತ್ತೋ ಹಾಗೆ. ಯಾಕೆ? ದೆವ್ವದ ಅನುಭವ ಆಗಿದೆ. ದೆವ್ವದ ಅನುಭವ ಆಗಿದ್ದಕ್ಕೆ ಅನುಭವದಿಂದ ದೆವ್ವ ಕಾಣದಿದ್ರು ದೆವ್ವ ಇದೆ, ದೆವ್ವ ಇದೆ ಅಂತ ಅವರು ಕಾಣಿಸಿದ ಕಡೆಯೆಲ್ಲ ಸ್ವಲ್ಪ ದೂರ ಹೋಗ್ತಾ ಇರ್ತೀರ. ಹೌದಾ? ಹಾಗೆ ಯಾರಿಗೆ ದೇವರ ಅನುಭವ ಬಂದಿರುತ್ತೆ ಅವರಿಗೆ ಎಲ್ಲ ಕಡೆ ನೋಡಿದಾಗ ದೇವರಿದ್ದಾರೆ, ದೇವರಿದ್ದಾರೆ, ದೇವರಿದ್ದಾರೆ ಅಂತ ಬರ್ತಾ ಬರುತ್ತೆ. ಇದು ಸಂಭಾವಿಸುತ್ತ ಅಂದ್ರು. ಯಾಕೆ ನಂಬರಿಗೆ ಬಂದ್ರೆ ಹೊರತು ನಮ್ಗೆ ಅರ್ಥ ಆಗಲ್ಲ. ಇದು ಸಂಭಾವಿಸುತ್ತ ಅಂದ್ರೆ ನಾ ಎಲ್ಲಿ ಅರ್ಥ ಹೇಳ್ತೇನೆ ತಿಳ್ಕೊಳ್ಳಿ. ನಾನು ಸಂಭಾವಿಸೋ ಇದು ಸಂಭಾವನೆ ಸಂಭಾವಿಸುತ್ತ ಹಾಗಾಗ್ಬಿಡುತ್ತೆ. ಇದು ಅರ್ಥ ಆಯ್ತಾ? ಎದುರಿಗೆ ಆ ಒಂದು ವ್ಯಕ್ತಿ ಇದ್ದಾನೆ ಎಂಬ ನಂಬಿಕೆ. ಕಾಣಿಸ್ತಾ ಇರಲ್ಲ, ದೆವ್ವ ಕಾಣಿಸುತ್ತಾ? ಕಾಣಿಸಲ್ಲ. ಆದರೆ ಇದ್ದಾನೆ ಇದ್ದಾನೆ ಇದ್ದ ದೆವ್ವ ಇದೆ, ದೆವ್ವ ಇದೆ ಅಂತ ಗಟ್ಟಿಯಾಗಿ ಕೂತಿರುತ್ತೆ ನಿಮಗೆ. ಆ ಥರ ಸ್ವಾಮಿ ಎಲ್ಲ ಕಡೆ ಇದ್ದಾನೆ ಇದ್ದಾನೆ ಅಂತ ಶ್ರೀವರನ ಸರ್ವತ್ರದಲ್ಲಿ ಸಂಭಾವಿಸುತ್ತ ಹಾಗೆ ಅನಿಸಿದ ಕಾಲಕ್ಕೆಲ್ಲ ಪೂಜಿಸುತ್ತ ದೇವರು ಕಾಣಿಸಿಕೊಳ್ಳಿ. ಸ್ವಾಮಿ ಇಂಥ ನೆನಪು ಬರೋದೇ ಅಪರೂಪವಯ್ಯ, ಜನ್ಮದಲ್ಲಿ ಬಂದಿರಲಿಲ್ಲ, ನೀನೇ ದಯದಿಂದ ಕೊಡ್ತಾ ಇದೀಯ, ಕೊಟ್ಟಾಗ ನಿನ್ನ ಪೂಜಾ ಮಾಡಿಬಿಡ್ತೀನಿ. ಏನು ಪೂಜಾ? ಸಿಕ್ಕದ್ದು ಪೂಜಾ. ಅಲ್ಲಿ ದೇವರ ನೆನಪಾಯಿತಾ? ಅವ್ರ ಎದುರಿಗೆ ಬಂದ್ರ ಎಲ್ಲಿ ನೆನಪಾಗುತ್ತೆ? ಎಲ್ಲೋ ಬೇಕಾಗಿಲ್ಲ. ಹೆಂಡತಿ ಮಕ್ಕಳು ಬಂದ್ರಪ್ಪ, ಹೆಂಡತಿ ಬಂದು ಕೇಳಿದ್ಲು ಅಥವಾ ಗಂಡ ಕೇಳಿದ, ಚೂರು ನಂಗಿದು ಬೇಕು ಅಂತ. ದಿನಾಗೂ ನೋಡೋ ಹೆಂಡತಿಯೇನೆ, ದಿನಾಗೂ ನೋಡೋ ಗಂಡನೇನೆ, ಆದ್ರೆ ಇವತ್ತು ಮಾತ್ರ ದೇವರು ಟಕ್ಕಂದು ನೆನಪಾಯಿತು. ಸ್ವಾಮಿ ಇದ್ದಾನೆ, ಅವ್ರು ಇಲ್ಲಾಂದ್ರೆ ಈ ಜೀವ ನಂತರ ನನ್ನ ಹತ್ರ ಬಂದು ಕೇಳಲಿಕ್ಕಾಗುತ್ತಾ? ಈ ಜೀವ ಪುರಾಣ ಎಲ್ಲ ಸ್ಪ್ಲಾಶ್ ಆಯಿತು. ಆಗಲ್ಲ, ಸಾಮಾನ್ಯವಾಗಿ ಇವತ್ತು ಆಯ್ತಂದುಕೊಳ್ಳಿ, ಏನಾಗುತ್ತೆ? ಈ ಜೀವ ಎಷ್ಟಿದೆ? ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗ ಅವಾಗ ಇದು ಟಕ್ಕಂದು ನೆನಪಾಯಿತು. ಎದುರಿಗೆ ದಿನಾಗೂ ನೋಡೋ ವ್ಯಕ್ತಿ ಹೆಂಡತಿ ಬಂದು ಬಂದ ಕಾಲಕ್ಕೆ ನಮ್ ದೃಷ್ಟಿ ಅವರೇನು ಪಾಪ ನಮ್ಮನ್ನು ನೋಡ್ತಾ ಇದ್ದಾರೆ, ನಾವು ಒಳಗೆ ನೋಡ್ತಾ ಇದ್ವಿ. ಅಯ್ಯೋ ಈ ಜೀವಿ ಇಷ್ಟಿದೆ, ಈ ಶರೀರ ಹೊತ್ಕೊಂಡ್ ಬರ್ಲಿಕ್ಕೆ ಹೇಗಾಗುತ್ತೆ? ಸ್ವಾಮಿ ಬಂದಿದ್ದಾನೆ, ಇಷ್ಟು ನೆನಪಾಯಿತು. ನೆನಪಾದುಕೊಳ್ಳೆ ಅಪ್ಪ, ಆನಂದ ಆಗ್ಬಿಡುತ್ತ, ಖುಷಿಯಾಗ್ಬಿಡುತ್ತೆ, ಸ್ವಾಮಿ ನೆನಪಾದ ಅಂತ. ಅವಾಗ ಏನಾಗುತ್ತೆ? ಏನ್ರಿ, ನಾನು ಎಷ್ಟು ವರ್ಷ ಹೇಳ್ತಾ ಇದ್ದೀನಿ, ಒಂದು ಬಂಗಾರ ಚೇಂಜ್ ಮಾಡಬಾರ್ದ? ಎಷ್ಟು? ಒಂದ್ 3 ಲಕ್ಷ ಅಷ್ಟೇ. ಕೇಳಿದಾಗಲ್ಲ ಏನ್ ದುಡ್ಡು ಅನ್ಕೊಂಡಿದ್ಯಾ, ಇದು ಅನ್ಕೊಂಡಿದ್ಯಾ, ಈ ಮಾತು ಬರ್ತಾ ಇರುತ್ತಲ್ಲ. ಇವತ್ತು ಹಾಗಲ್ಲ, ಸ್ವಾಮಿ ಇದ್ದಾನೆ, ಅವನು ಕೊರಳಲ್ಲಿ ಹಾರ ಹಾಕಬೇಕು. ಆಯ್ ಸ್ಯಾಂಕ್ಷನ್. ಹೇಗೆ? ಒಳಗೆ ಸ್ವಾಮಿಯನ್ನ ನೋಡ್ಲಿಕ್ಕೆ ಶುರು ಮಾಡಿದರೆ ಅಲ್ಲ, ಅದಕ್ಕೆ ಹೇಳ್ತಾರೆ ಅವರವರ ಅಭಿಲಾಷ ಸಲ್ಲಿಸುವುದು ಮಹಾಯಜ್ಞ ಹರಿಪೂಜೆ. ಇದನ್ನ ಹಿಡಿದ್ರು ಶ್ರೀವರನ ಸರ್ವತ್ರದಲ್ಲಿ ಸಂಭಾವಿಸುತ್ತ ಪೂಜಿಸುತ್ತ. ಅಲ್ಲಿ ಪೂಜಿಸುತ್ತ ಅಂತ ಹೇಳಿದಾಗ ಮಗ ಬಂದ, ಚಿಕ್ಕ ಹುಡುಗ, ಪಕ್ಕ ಮನೆಯೋ ಬಂದ, ಅಂಕಲೋ ಅಪ್ಪನೋ ಅಂತ ಕರೆದ. ನಂಗೆ ಚೂರಿ ಕೊಡ್ತೀರಾ, ಹಣ್ಣು ಕೊಡ್ತೀರಾ? ಅಲ್ಲಿ ನಮ್ ಕಾಣಿಸ್ತಾ ಇರೋದು ಇದ್ದಕ್ಕಿದ್ದಂತೆ ಸ್ವಾಮಿಯೇ ಕಾಣಲಿಕ್ಕೆ ಶುರುವಾದ. ಅಯ್ಯೋ, ಸ್ವಾಮಿ ಅಲ್ಲ ಈ ಕೂಸನ್ನ ಕರ್ಕೊಂಡು ಬಂದು ಆ ಕೂಸಿನ ಮೂಲಕ ಬೇಕು ಬೇಕು ಅಂತ ಇದ್ದಾನೆ. ಆ ಹಣ್ಣು ಕೊಡುವಾಗ ಸ್ವಾಮಿ ನಿನ್ನ ಗರ್ಭಿತನೋ ತಿನ್ನೋ, ಆ ತಿನ್ನೋ ಕಾಲಕ್ಕೆ ಸ್ವಾಮಿಯೇ ತಿನ್ನಿಸ್ತಾ ಇದ್ದಾನೆ. ಅನುಭವ ಬರ್ತಾ ಇದೆ, ಆನಂದ ಬರ್ತಾ ಇದೆ. ಅವಾಗ ಪೂಜಿಸುತ್ತ ಆ ಚಿಂತನೆ, ಆ ಕೂಸು ತಿಂತಾ ಇದ್ರೆ ಸ್ವಾಮಿ ಕೊಟ್ಟೆ ಅಂತ ಆನಂದದಿಂದ ಮೋದಿಸುತ್ತ. ಇದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಹೇಳ್ತಾ ಇದ್ದಾರೆ. ಶ್ರೀವರನ ಸರ್ವತ್ರದಲ್ಲಿ ಸಂಭಾವಿಸುತ್ತ ಪೂಜಿಸುತ್ತ ಮೋದಿಪ ಕೋವಿದರಿ ಗುಂಟೇನೋ. ಕೋವಿದರಂತಂದ್ರೆ ಚೆನ್ನಾಗಿ ಸ್ವಾಮಿ ಎಲ್ಲಿದ್ದಾನೆ, ಇಡೀ ಜೀವನ ಅಲ್ಲಲ್ಲಿರುವ ಸ್ವಾಮಿಯನ್ನ ಹುಡುಕಿ ಅಲ್ಲಲ್ಲಿರುವ ದೇವರಿಗೆ ಪೂಜಾ ಸಲ್ಲಿಸುವುದೇ ವಿಶೇಷವಾದ ಸಾಧನ ಅಂತ ತಿಳ್ಕೊಂಡವರು ಕೋವಿದರು. ಅವರಿಗೆ ಉಂಟೇನೋ ಭಯ ದುಃಖಾದಿ ದೋಷಗಳು. ಅವರಿಗೆ ಅಂಜಿಕೆ ದುಃಖ ಎಲ್ಲ ಇರುತ್ತಾ, ಏನೂ ಇರಲ್ಲ. ಅಂಥವರು ಆವ ಕುಲದವನಾದಡೇನು. ಈಗ ಬಂತ ಕನೆಕ್ಷನ್, ಹಾಗೆ ಬರಬೇಕು. ಅಂಥ ಹರಿಭಕ್ತ ಯಾವ ಕುಲದಲ್ಲಿ ಹುಟ್ಟಿದರೆ ಏನು, ಇನ್ನಾವ ದೇಶದೋಳಿದ್ದಡೇನು. ಅಂಥವರು ಯಾವ ದೇಶದಲ್ಲಿದ್ದರೂ ಕೂಡ ಏನು ಅಡ್ಡಿ ಇಲ್ಲ, ಭಯ ದುಃಖಾದಿ ದೋಷಗಳಿಲ್ಲ. ಇನ್ನಾವ ಕರ್ಮವ ಮಾಡಲೇನು, ಅವರವರ ವರ್ಣಾಶ್ರಮೋಚಿತವಾದ ಯಾವ ಕರ್ಮ ಮಾಡಿದರೇನಂತೆ. ಇನ್ನೇನು ಆವ ಕಾಲದಲ್ಲಿ ಯಾವಾಗಲೂ ಶ್ರೀಹರಿಯನ್ನೇ ಸ್ಮರಣೆ ಮಾಡುವಂತಹ ವ್ಯಕ್ತಿಗೆ ಯಾವ ಭಯ ದುಃಖ ಇರೋದೇ ಇಲ್ಲ ಅಂದ್ರು. ಚೆನ್ನಾಗಿದೆ. ಅವಾಗಂದ್ರು, ಅಲ್ಲ ಬೇರೆ ಕುಲದಲ್ಲಿ ಹುಟ್ಟಿದ್ದಾನೆ, ಆ ಕುಲದಲ್ಲಿ ಹುಟ್ಟು ಇಂಥ ಚಿಂತನೆ ಹೇಗ್ರಿ ಬಂತು ಅಂತ ಪ್ರಶ್ನೆ ಬರಲಿಲ್ವಾ ಅಂದ್ರು ದಾಸರು. ಯಾಕೆ, ಹಿಂದೆ ಅಷ್ಟು ಸಾಧನೆ ಆಗಿದೆ, ಹಿಂದೆ ಅಷ್ಟು ಸಾಧನೆ ಆಗಿದ್ದಕ್ಕೆ ಎಲ್ಲಿ ಹುಟ್ಟಿದ್ರೂ ಸ್ವಾಮಿ ಹಿಂದಿನ ಪ್ಯಾಕೆಟ್ ತಂದು ತಿನ್ನಿಸ್ತಾ ಇದ್ದಾನೆ. ಅಂದರೆ ಹಿಂದೆ ಯೋಗ್ಯ ಅಂತರ್ಥ, ಪ್ರಾರಬ್ಧ ಕರ್ಮಾನುಸಾರ ಹೀಗೆ ಬಂದಿರ್ತಾನೆ. ಆದರೆ ಬೇಗ ಭಗವಂತ ಉದ್ಧಾರ ಮಾಡುತ್ತಾನೆ, ಅಲ್ಲಿ ಉರಿಯುವ ಅಗ್ನಿಯನ್ನು ನೋಡುತ್ತಾರೆ. ಇದಕ್ಕೆ ದೃಷ್ಟಾಂತ ಯಾವುದು, ಕನಕದಾಸರು. ಆವ ಕುಲದವನಾದಡೇನು, ಭಗವಂತನ ಸರ್ವತ್ರ ನೋಡತಾ ಇದ್ದಾರೆ. ಕುಲವೇನು ಕುರುಬರು, ವ್ಯಾಸರಾದರು ತೀರ್ಥ ಅವರಿಗೆ ಕೊಟ್ಟರು. ಆಯ್ತು, ಇವರು ಹೇಳ್ತಾರೆ ಸಾರ್ಥಕ ಆಯ್ತು ಇವರ ಸನ್ಯಾಸಿತನವೆಲ್ಲ ಅಂತ ನನ್ನಂತ ಪಂಡಿತರು ಶುರು ಮಾಡಿದರು. ಕನಕದಾಸರಿಗೆ ತೀರ್ಥ ಕೊಟ್ಟು ನಂತರ ಅವರು ಊಟ ಮಾಡ್ತಾರಾ, ಏನ್ರಿ ಇದು ಮಡಿ ಆಚಾರಕ್ಕೆ ಎಲ್ಲ ಧಕ್ಕೆ ಆಯಿತು, ಇವರೆಲ್ಲಾ ಧ್ವಂಸ ಮಾಡ್ತಾ ಇದ್ದಾರೆ ಅಂದಾಗ ವ್ಯಾಸರಾದರೆ ಅವರು ಏನು ಒಂದು ತೋರಿಕೊಟ್ರು. ಅಂದರೆ ಅಂಥ ರೀತಿಯಾದ ವ್ಯಕ್ತಿತ್ವ ಅಪರೋಕ್ಷ ಜ್ಞಾನಿಗಳಾಗಿದ್ರೆ ಅಂಥ ಸಂಭಾವನಾದಿಗಳು ಕೂಡುತ್ತೆ ಅಂತ ತಾತ್ಪರ್ಯ. ಅಷ್ಟೇ ಹೊರತು ಕಂಡವರನ್ನೆಲ್ಲ ಕರ್ಕೊಂಡು ಬಂದು ಕುರುಬಾಸ ಅಂತ ಹಾಕೊಂಡಿರ್ತಾರೆ ಇವಾಗೆಲ್ಲ, ಅವರನ್ನು ಕರ್ಕೊಂಡು ತೀರ್ಥ ಕೊಡಿ ಅಂತ ಹೇಳಿಲ್ಲ. ಅಂಥ ಜ್ಞಾನಿಗಳು ಯಾವ ಕುಲದಲ್ಲಿ ಹುಟ್ಟಿದರೂ ಕೂಡ ಸಂಭಾವನೆ ಯೋಗ್ಯರೇ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಯಾಕಂದ್ರೆ ಈ ಪಾಲಿಶ್ ಬಂಡೆ ಮೇಲೆ ಎಣ್ಣೆ ಇದೆ ಅಥವಾ ನೀರಿದೆ ಎಂದು ಯಾವಾಗ ಗೊತ್ತಾಗುತ್ತೆ, ಬಿದ್ದ ಮೇಲೆ. ಅದೇ ತರ ಶಾಸ್ತ್ರದ ಮಾತುಗಳನ್ನ ಅಪಾರ್ಥ ಮಾಡಿಕೊಂಡು ಒಂದು ಯಾವಾಗ ಗೊತ್ತಾಗುತ್ತೆ, ಹಲ್ಲು ಮುರಿದಾಗಲೇನೆ. ಅದಕ್ಕೆ ದಾಸರಾಯರ ಮಾತುಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೋಬೇಕು. ಶಾಸ್ತ್ರದ ಚೌಕಟ್ಟಿನಲ್ಲೇ ಅವಳು ಹೇಳಿರ್ತಾರೆ, ಆ ಚೌಕಟ್ಟಿನ ಪ್ರಕಾರನೇ ಅರ್ಥ ಮಾಡಿಕೋಬೇಕು. ಒಟ್ಟಾರೆ ಎಂತಹ ಅಪರೂಪದ ಮಾತುಗಳು ಹಾಕ್ತಾ ಇದ್ದಾರೆ. ಶ್ರೀವರ್ಣ ಸರ್ವತ್ರದಲ್ಲಿ ಸಂಭಾವಿಸುತ್ತ ಪೂಜಿಸುತ್ತ ಮೋದಿ ಪಕ್ವವಿದರು ನಾವು ಆಗಬೇಕು ಅಂತವರ ಆಸೆ. ನಾವು ಹೇಗ್ರಿ ಆಗ್ತೀವಿ, ನಾವು ಯಾವಾಗ ಪುರಾಣ ಕೇಳಿದ್ರು ಕೂಡ ಒಂದೇ ನಮ್ಮ ಅಭ್ಯಾಸ, ಎಲ್ಲ ದೊಡ್ಡವರಿದ್ದಾರೆ ದೊಡ್ಡವರಿದ್ದಾರೆ, ದೊಡ್ಡವರು ಹೀಗೆ ಮಾಡಿ ದೊಡ್ಡವರು ಹೀಗೆ ಮಾಡಿದ್ರು ಅಂತೆಲ್ಲ ಹೇಳ್ತಾರೆ. ಕೊನೆಗೆ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಸಂಪ್ರದಾಯ ಇಷ್ಟೇ, ದೊಡ್ಡವರು ಹಾಗಿರ್ತಾರೆ, ನಾವು ಹೀಗೆ ಇರ್ತೀವಿ, ನಾವು ದೊಡ್ಡವರಾಗಲ್ಲ, ದೊಡ್ಡವರ ಲಕ್ಷಣ ಅದು ಅಂತ ನಾವು ಪಾಡಿನ ಹೋಗ್ತೇವಪ್ಪ. ಪುರಾಣ ಕೇಳಿದ ಮೇಲೆ ಏನ್ ಮಾಡಬೇಕು, ದೊಡ್ಡವರ ಕುರಿತು ಕೇಳಿದ ಮೇಲೆ ಅಂದ್ರೆ ಅದು ದೊಡ್ಡವರ ಲಕ್ಷಣ ರೀ, ನಿಮ್ಗೆಲ್ಲ ಅಲ್ಲ ಅಂತ ನಾವು ಹೇಳ್ತೀವಿ. ನೀವೇನ್ ಮಾಡ್ತೀರಿ, ಅಯ್ಯೋ ದೊಡ್ಡವರ ಲಕ್ಷಣ ಅಂತ ನಾವಲ್ಲ, ನಾವೆಲ್ಲ ಹಿಂದಾಗ್ತೀವಿ, ಆಗಲ್ಲ ನಾವು ಹೀಗೆ ಅವರು ಹಾಗೆ. ನಾವು ಅವರಷ್ಟು ದೊಡ್ಡವರಾಗಬೇಕು ಅಂತ ಎಲ್ಲೂ ಯಾರು ಹೇಳಿಲ್ಲ. ನಾವು ಅದೇ ಮಾರ್ಗದಲ್ಲಿ ಈಗಿರುವ ಸ್ಥಾಯಿಕ್ಕಿಂತ ದೊಡ್ಡವರಾಗಬೇಕು ಅಂತಲೇ ತಾತ್ಪರ್ಯ. ಅಲ್ಲ ಆ ತರ ಇರ್ಲಿಕ್ಕೆ ನಮಗಾಗುತ್ತಾ, ನೀವಿರಿ ಅಂತ ಯಾರು ಹೇಳಿದ್ರು, ಅವರನ್ನ ದೊಡ್ಡವರಾಗಿ ಯಾರು ಮಾಡಿದ್ದು, ಬಿಂಬಮೂರ್ತಿ ಅವನೇ ಕೂತಿದ್ದಾನೆ, ಅವ ನಿಮ್ಮನ್ನ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಒಳ್ಳೆ ಸ್ಥಾನದಲ್ಲಿ ಇಡುತ್ತಾನೆ, ಅವನ ಪಾದ ಹಿಡಿಯಿರಿ ಅಂತ ದಾಸರಾಯರು ತಿಳಿಸಿಕೊಟ್ಟಿದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣ